శ్రీరమణి కరకమల పూజిత చారు చరణ సరోజ బ్రహ్మ సమీర వాణి ఫణీంద్ర వీంద్ర భవీంద్ర ముఖ వినుత నీరజ భవాందోదయస్థితి కారణనే కైవల్యదాయక నాగసింహనే నమిపే కరుణి పూజ మయ మంగళ భావ. కాలాంతర్గత కాల నియామక కాల నివర్తక కాల ప్రవర్తక కాలాతీత త్రికాలజ్ఞ భగవంత కాలనామక చక్రవన్న తాను ఓడిస్తా ఈ కాల అంతకంతా భిన్న తాను సృష్టి మాడిద్దల్లా విభాగ మాడిద్దానే అనేక యుగములు ఈ రీత్యా చెప్తకంత నక్షత్ర వార తిథి ఇదే రీత్యా కాలచక్రవన్న ఓడిస్తా సకల జీవరాశులు ఆయుస్తను హరణ మాడతా అవు సాధనయంలో మారుస్తా కర్మక్షయమాడి మోక్షవును కొడతా ఇద్దానే పరమాత్మ అంత్యుగం చేసుకోసుకరవాగి యుగ చతుష్టయ గణలి తానిద్యుగ ప్రవర్తక ధర్మ కర్మగళిగె ప్రవర్తక వాసుదేవాదీరెరడు రూప తెగదుకొండు యుగాది కృతు తా యుగ ప్రవర్తక నినిసి ధర్మ ప్రకటగను తానాగి భకుతరి జీవ సంపద. నాలుగు యుగలు కృతయుగ త్రేతాయుగ ద్వాపర యుగ కలియుగ అంత తిరుకొండు కృతయుగ యావు కలియుగ అంతకంటాదు 432,000 వర్ష ద్వాపరయుగ అంతకంటాదు 864,000 వర్ష త్రేతాయుగ అంతకంటాదు 1,96,000 వర్ష కృతయుగ 1,17,000 వర్ష ఒట్టు 43,20,000 వర్ష వాతుంది. నాలుగు యుగలు ఒందు సల తిరిగిదరి 43,20,000 వర్ష వాతుంది. అంతావు చతుర్యుగ సహస్రాలు బ్రహ్మను దినముచ్చతి నా అంత నాలుగు యుగులు 1,000 సల తిరిగిదరే బ్రహ్మదేవుడు 1 హగలు అంతాద్దు మత్తు 1 రాత్రి అది 1 దిన అంత 30 దిశలు 1 తింగుడు అంత 12 తింగుడు 1 వర్ష అంతాద్దు 100 వర్ష బ్రహ్మదేవుడు ఆయుస్తు ఈ రీతి తక్కంటాదు. అంత నాలుగు యుగలని తాను తత్తన్నామబంధ కాదిట్టుకోండు ఇద్దు యుగ ప్రవర్తక కృతియుగదల్లి యావ ధర్మ ఉన్న ప్రవర్తన మాడబేకు త్రేతాయుగ ద్వాపరయుగ కలియుగ ఆ నాలుగు యుగలని ఇట్టుకోండు ఆయా యుగ ధర్మములు కృతియుగదల్లి తపస్సన్ను మాడే భగవంతన్న ప్రీతి పొడసబేకు అదనే ప్రచోదన మాడతాడ బరి. త్రేతాయుగదల్లి యజ్ఞయాగాదిగ్రంథ భగవంతన్న ప్రీతి పొడసబేకాగిత్తు ఇన్నో ద్వాపర యుగదల్లి అర్చనీయ ద్వాపరది ప్రతిమార్చన ఇట్టుకోండు ప్రతిమాగళ్ళని ఇట్టుకోండు పూజ మాడబేకాగిత్తు. ఇన్న కలియుగదల్లి నా సంకీర్తనే కలియుగదల్లి పరమాత్మన నామస్మరణయిందనే మోక్ష ಇನ್ಯಾವುದಿಂದಲೂ ಮೋಕ್ಷವಾಗಲ್ಲ ಅಂದ್ರೆ ಮೋಕ್ಷವಾಗಲ್ಲ ಅಂದ್ರೆ ಅದು ನಿಷಿದ್ಧ ಅಂತ ಅರ್ಥವಲ್ಲ ಅದೆಲ್ಲ ದೋಷಯುಕ್ತವಾಗುತ್ತೆ. ಕೃತಯುಗದಲ್ಲಿ ತಪಸ್ಸೆಯೇ ಮಾಡಬೇಕು ಒಂದು ತಪಸ್ಸು ಅಂತಕ್ಕಂಥದ್ದು ಮನೋನಿಗ್ರಹ ಬೇಕು. ಮನೋನಿಗ್ರಹ ಬೇಕಾದಾಗ ಕೃತಯುಗದಲ್ಲಿ ಮನೋನಿಗ್ರಹವನ್ನು ಕೊಡ್ತಿದ್ದ ಜನಗಳಿಗೆ ಪರಮಾತ್ಮ ಮನೋನಿಗ್ರಹವನ್ನು ಕೊಟ್ಟು ಸರ್ವಸಂಗ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಲಿಕ್ಕೆ ಅದಕ್ಕೆ ಪ್ರವರ್ತನೆ ಮಾಡ್ತಾ ಇದ್ದ ಜನಗಳಿಗೆ ಅಂದ್ರೆ ಎಲ್ಲರಿಗಲ್ಲ ಯೋಗ್ಯರಾದ ಜೀವರಿಗೆ ತಪಸ್ಸಿಗೆ ಪ್ರಚೋದನೆ ಮಾಡಿ ತಾನೇ ನಿಂತ್ಕೊಂಡು ಮಾಡಿ ಮೋಕ್ಷವನ್ನು ಕೊಡಿಸ್ತಿದ್ದ. ಕಾರಣ ಆಗ ಜೀವನಕ್ಕೆ ಪರದಾಟವಿದ್ದಿಲ್ಲ 7 ಬೆಳೆ ಕೊಡ್ತಿದ್ಲು ಭೂದೇವಿ. ಆಗ ಏನು ಹೋಗೋದು ಕಟಾವು ಮಾಡ್ಕೊಂಬರದಷ್ಟೇ ಬಿತ್ತಬೇಕಾದಿಲ್ಲ ಏನು ಮಾಡಬೇಕಾದಿಲ್ಲ. ಇನ್ನ ತ್ರೇತಾಯುಗ ಬಂತು ಆಗ 4 ಪಾದ ಇಟ್ಟು ತಪಸ್ಸೌತ್ಯಂ ದಯಾಸತ್ಯಂ 4 ಪಾದ ಧರ್ಮ ಪೂರ್ತಿ ಕೃತಿಯುಗ ಹೋದ್ಮೇಲೆ ತಪಸ್ಸು ಅಂತಕ್ಕಂಥದ್ದು ಹೋಯ್ತು. ಇನ್ನ ಚೌಚ ದಯಾ ಸತ್ಯ ಅಂತಕ್ಕಂಥ 3 ಪಾದ ಧರ್ಮ ಉಳ್ಕೊಂತು ತ್ರೇತಾಯುಗದಲ್ಲಿ. ಆಗ 5 ಬೆಳೆ ಕೊಡ್ತಿರ್ಲಿ 2 ಬೆಳೆ ಕಡಿಮೆ ಆಯ್ತು ಭೂಮಿ ಯಾವಾಗ ಧರ್ಮ ಕಡಿಮೆ ಆಗ್ತಾ ಹೋದಾಗೆಲ್ಲ ಆ ಬೆಳೆಯೂ ಕಡಿಮೆ ಆಗ್ತಾ ಹೋಗ್ತಿತ್ತು. 5 ಬೆಳೆ ಕೊಡ್ತು ಆದ್ರೂ ಬಿತ್ತಬೇಕಾದಿಲ್ಲ ಏನು ಮಾಡಬೇಕಾದಿಲ್ಲ ಹೋಗೋದು ಧಾನ್ಯ ಕತ್ತರಿಸ್ಕೊಂಬುದು ಮನೆ ಬರೋದು ಹಾಕಿಕೊಂಬುದು ಆದ್ರಿಂದ ಆದರೂ 2 ಬೆಳೆ ಕಡಿಮೆ ಆಯ್ತು. ಒಂದು ತಪಸ್ಸು ಅಂತಕ್ಕಂಥ ಒಂದು ಪಾದ ಹೋಗ್ಬಿಡ್ತು ಧರ್ಮ. ಆಗ ಪರಮಾತ್ಮ ಏನ್ ಮಾಡಿದೆ ತಾನೇ ಅಮೆಂಡ್ ಮಾಡಿದೆ ತನ್ನ ರಾಜ್ಯಾಂಗವನ್ನ. ತಪಸ್ಸು ಮಾಡ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಅರಣ್ಯಕ್ಕೆ ಹೋದ್ರೆ ಮನೆ ಕಡೆಗೆ ಇತಿಹಾಸ ಇರ್ತದೆ ನನ್ನ ಚಿತ್ತ ಬರಲ್ಲ ನನ್ನ ಕಡೆಗೆ ಅಂತ ತಿಳ್ಕೊಂಡು ಆಗ ನಿಮ್ಮ ಊರಲ್ಲೇ ಇಟ್ಕೊಂಡು ವೇದೋಕ್ತವಾಗಿರ್ತಕ್ಕಂಥ ಯಜ್ಞ ಆಗಾದಿಗಳನ್ನು ಮಾಡಿ ಅದರಿಂದ ನನ್ನ ಪ್ರೀತಿ ಪಡಿಸ್ರಿ ಅದರಿಂದನೇ ಮೋಕ್ಷ ಕೊಡ್ತೀನಿ ಇಂದ ತ್ರೇತಾಯುಗನು ಹೋಯ್ತು. ದ್ವಾಪರಯುಗ ಬಂತು ಬರ್ತಿರ್ಲಿಕ್ಕೇನೆ ಆಗ 3 ಬೆಳೆ ತಪಸ್ಸು ಶೌಚ 2 ಹೋಗ್ಬಿಡ್ತು ದಯಾ ಸತ್ಯ ಅಂತಕ್ಕಂಥದ್ದು 2 ಉಳ್ಕೊಂಡಿತ್ತು. ಆಗ ಪರಮಾತ್ಮ ಏನು ಮಾಡಿದ ತಾನು ಇನ್ನ ಪೂಜಾದಿಗಳು ಮಾಡ್ಲಿಕ್ಕೂ ಯಾವುದು ಈ ಯಜ್ಞಾದಿಗಳು ಮಾಡ್ಲಿಕ್ಕೂ ಬ್ರಾಹ್ಮಣರಲ್ಲಿ ಐಕಮತ್ಯ ಇಂದಾಗ ಆಗುವುದು ಐಕಮತ್ಯ. ಆಗ ಪರಮಾತ್ಮನ ಪೂಜೆ ಮಾಡಿ ಎಲ್ಲಿ ಮಾಡಬೇಕು ಪ್ರತಿಮಾಗಳಲ್ಲಿ ಮೊದಲು ಆಜ್ಞಾ ಮಾಡಲಿಲ್ಲ ಬ್ರಾಹ್ಮಣ ಪ್ರತಿಮಾದಲ್ಲೇ ಪೂಜೆ ಮಾಡಬೇಕು ಅಂತ ಆಜ್ಞಾ ಮಾಡಿದ ಪರಮಾತ್ಮ. ಆದರೆ ಬ್ರಾಹ್ಮಣರೆಲ್ಲರೂ ನಾನ್ ದೊಡ್ಡವನು ನಾನೇ ಇನ್ನೊಬ್ಬರಿಗೆ ಪೂಜೆ ಮಾಡಬೇಕು ಅಂತಕ್ಕಂತಹ ಭಾವನೆಯಿಂದ ಪೂಜೆ ನಿಂತೇ ಹೋಯಿತು. ಆಗ ತಾನು ಮತ್ತೆ ಬದಲಾಯಿಸ್ತಾ, ಇಲ್ಲ ನನ್ನ ಪ್ರತಿಮಾಗಳಲ್ಲಿ ಪೂಜೆ ಮಾಡಿ ಅಂತ ತಿಳ್ಕೊಂಡು ಆಜ್ಞಾ ಮಾಡಲ. ಅತ್ಯನೆಯ ದ್ವಾಪದ, ಆಗ ಮೂರೇ ಬೆಳೆ, ಆಗ ಬಿತ್ತಬೇಕಾಗಿತ್ತು, ಬೆಳಿಬೇಕಾಗಿತ್ತು. ಯಾವಾಗ ಜೀವನದ್ದೇ ಸಂಗ್ರಾಮವಾದಾಗ ಸಾಧನೆಯ ಮಾರ್ಗವನ್ನು ತಾನೇ ಸರಳ ಮಾಡ್ತಾ ಇದ್ದಾನೆ ಪರಮಾತ್ಮ. ನಾವು ಕೇಳಬೇಕಾದ್ದೇ ಇಲ್ಲ. ಯಾಕೆ ಜೀವನದ ಸಂಗ್ರಾಮ ಆಗೋಯ್ತು, ದ್ವಾಪರ ಯುಗದಲ್ಲೇ ಈ ಅವಸ್ಥೆ ಬಂದೋಯ್ತು. ಇನ್ನು ಕಲಿಯುಗ ಬಂತು. ಕಲಿಯುಗ ಬಂದಾಗ ಒಂದು ಬೆಳೆನೂ ಸಿಗೋದು ನಂಬಿಕೆ ಇಲ್ಲ. ಅನೇಕವಾಗಿರ್ತಕ್ಕಂತಹ ರೋಗಾದಿ ಪದ್ರಗಳು ಎಲ್ಲಿ ನೋಡಿದ್ರು ಅಧರ್ಮದ ಮಯ. ಈಗ ನೀನು ಅದನ್ನೆಲ್ಲ ಮತ್ತೆ ತಪಸ್ಸು ಮಾಡು, ಯಜ್ಞಾದಿಗಳು ಮಾಡು, ಇನ್ನು ನೀನು ಪೂಜೆ ಮಾಡ್ಕೋತು ಕೂಡು ಅಂದ್ರೆ ಅದು ಮಾಡ್ಲಿಕ್ಕಾಗಲ್ಲ ಜೀವರಿಗೆ ಅಂತ ತಿಳ್ಕೊಂಡು ಕಲಿಯುಗದಲ್ಲಿ ನನ್ನ ನಾಮಸ್ಮರಣೆಯಿಂದಲೇ ಮೋಕ್ಷ ಅಂತ. ಉಳಿಕೆ ಮಾಡಬಾರ್ದು ಅಂತ ನಿಷಿದ್ಧವೇನು? ಅದಕ್ಕೆ ದೋಷ ಉಂಟು. ಉಳಿಕೆಯದಕ್ಕೆಲ್ಲ ದೋಷ ಉಂಟು. ನಿರ್ದಿಷ್ಟವಾದ ಸಾಧನೆಯಿಂದ ಪರಮಾತ್ಮನ ನಾಮಸ್ಮರಣೆ, ಅದಕ್ಕೆ ಯಾವ ವಿಧವಾದ ದೋಷವಿಲ್ಲ. ಯಾಕೆ ತಪಸ್ಸು ಮಾಡಿ ಗೋಪಾಲದಾಸಂದರೆ ದಾನ ಮಾಡುವನೇ ಧನಶುದ್ಧಿ ಇಲ್ಲ, ಸ್ನಾನ ಮಾಡುವನೇ ತನುಶುದ್ಧಿ ಇಲ್ಲ, ಧ್ಯಾನ ಮಾಡುವನೇ ಚಿತ್ತ ಚಂಚಲ ಅಂತ ಹೇಳ್ತಾರೆ. ಮತ್ತೆ ಏನ್ ಮಾಡ್ಬೇಕಾದ್ರೆ ಕಲಿಯುಗದಲ್ಲಿ? ಕಲಿಯುಗದಲ್ಲಿ ನಿನ್ನ ನಾಮಸ್ಮರಣೆಯೇ ಲೇಸಂದ ಗೋಪಾಲ ವಿಠಲ. ಇದಕ್ಕೆ ಯಾವ ವಿಧವಾದ ದೋಷವಿಲ್ಲ. ದಾನ ಧರ್ಮಾದಿಗಳು ಮಾಡಿ ಮೋಕ್ಷ ಸಂಪಾದನೆ ಮಾಡಂತೆ ಅಂತಂದ್ರೆ ದಾನ ಮಾಡಲಿಕ್ಕೆ ಧನ ಶುದ್ಧಿ ಇಲ್ಲ. ನಾವೇನು ಕಳ್ತನ ಮಾಡಿವೇನು ಅಥವಾ ಏನು ದರೋಡ ಮಾಡಿದಿವೇನು ಅಲ್ಲ. ಸ್ವಸ್ಥ ವರ್ಣಾಶ್ರಮ ಉಚಿತವಾಗಿ ಬಂದಿರತಕ್ಕಂಥದ್ದು ಸ್ವಲ್ಪವೇ ದಾನ ಮಾಡಿದ್ರೆ ಹೆಚ್ಚಿನ ಪುಣ್ಯ ಬರುತ್ತೆ. ವರ್ಣಾಶ್ರಮ ಧರ್ಮ ಬಾಹ್ಯವಾದದ್ದಕ್ಕೆ ಹೆಚ್ಚಿನ ಪುಣ್ಯ ಬರಲ್ಲ. ಹಾಗೆ ಜಗನ್ನಾಥ ದಾಸ್ ಹೇಳಿದ್ದಾರಲ್ಲ ಇಲ್ಲಿ ಏನ್ ಹೇಳಿದ್ದಾರೆ? ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ ಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನಿಸಿಕೊಳ್ತು ಅಂತ ಹೇಳಿದ್ರು ಜಗನ್ನಾಥ ದಾಸ್. ಇನ್ನು ಸೋದರಂಭರಣಾರ್ಥ ನಿತ್ಯದಿ ಸಾಧು ಕರ್ಮವ ಮಾಡಿದರೂ ಸರಿ ಐದುವನು ದೇಹಾಂತರವ ಸಂದೇಹ ವಿನಿತಿಲ್ಲ ಅಂತ ಜಗನ್ನಾಥ ದಾಸ್. ಇವರು ಒಂದಕ್ಕೊಂದಕ್ಕೆ ವಿರೋಧ ವಾಕ್ಯ. ಗುರುಗಳಿಗೆ ಶಿಷ್ಯನಿಗೂ ವಿರೋಧ ಬಂದು ಇಲ್ಲಿ. ಗುರುಗಳೇನು ಹೇಳಿದ್ರು? ದಾನ ಮಾಡುವನೇ ಧನಶುದ್ಧಿ ಇಲ್ಲ ಅಂತ ಗುರು ಗೋಪಾಲದಾಸ. ಜಗನ್ನಾಥ ದಾಸನ್ನು ನೋಡಿದ್ರೆ ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ ಧನ ಸಂಪಾದಿಸಲು ಬರೇ ಪುಣ್ಯ ಆಗಿದ್ದ ಸತ್ಪುಣ್ಯ ಕರ್ಮಗಳು ಎನಿಸಿಕೊಳ್ತೀವ. ಹಾಗಾದ್ರೆ ಏನು ಹಾಗಾದ್ರೆ ಗುರುಗಳ ಮಾತು ವಿರೋಧವೇನು ಜಗನ್ನಾಥ ದಾಸರ ಮಾತು? ಅಲ್ಲ, ಏನು ಅಂತ ಹೇಳಿದ್ದಾರೆ? ಮಾಧವನ ಪೂಜಾರ್ಥವಾಗಿ ಹಣ ಸಂಪಾದನೆ ಮಾಡಬೇಕಾಗಿದೆ ಕಲಿಯುಗದಲ್ಲಿ, ನಿರ್ವಾಗುವ ಜೀವನವಾಗಬೇಕು. ಇನ್ನು ಬ್ರಾಹ್ಮಣರ ವರ್ಣಾಶ್ರಮ ಧರ್ಮ ಯಾವುದು? ಭಿಕ್ಷೆ ಬೀಳ್ತಕ್ಕಂಥದ್ದು, ಶಿರೋಂಚ ಊಂಚ ಇವೆಲ್ಲ ಬ್ರಾಹ್ಮಣ ವೃತ್ತಿಗಳು ಅಂತ ಹೇಳ್ತಾರೆ. ಅಂದ್ರೆ ಏನು, ಫಲವನ್ನು ಕತ್ತರಿಸುವಾಗ ಧಾನ್ಯ ಉದುರಿಸ್ತಾರೆ. ತಾವು ಈ ಬೆಳೆಯನ್ನು ಕೊಯ್ಯುವಾಗ ಧಾನ್ಯ ಉದುರಿಸ್ತಾರೆ. ಆ ಧಾನ್ಯವನ್ನು ಆರಿಸ್ಕೊಂಡು ಬ್ರಾಹ್ಮಣ ಜೀವನ ಮಾಡಬೇಕಂತೆ ಸಾಧ್ಯವಿದು. ಇನ್ನ ಈ ರೈತರು ತಮ್ಮ ಧಾನ್ಯ ಮನೆ ತುಂಬಿಕೊಂಡು ಹೋಗುವಾಗ ಅಲ್ಲಿ ಒಂದು ಸ್ವಲ್ಪ ಬಿಟ್ಟು ಹೋಗ್ತಾರೆ, ಆ ಧಾನ್ಯವನ್ನು ತಗೊಂಡ್ಬಂದು ಬ್ರಾಹ್ಮಣ ಜೀವನ ಮಾಡಬೇಕು. ಇನ್ನ ಭಿಕ್ಷ ವೃತ್ತಿ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತಾರೆ. ಭಿಕ್ಷಾ ವೃತ್ತಿ ಅಂತಕ್ಕಂಥದ್ದು ಗೋಪಾಲ ಅಂತಾರಲ್ಲ, ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠ. ಈಗ ಬ್ರಾಹ್ಮಣ ಯಾರು ಹಾಕ್ತಾರೆ ಭಿಕ್ಷ? ಹಾಕಲ್ಲ. ಭಿಕ್ಷಾಕ್ ಹೋದ್ರೆ ನಿನಗೇನಾಗಿ ದಾರಿ ದುಡಿ ಅಂತಾರೆ. ಅಂದಾಗ ಈ ಭಿಕ್ಷ ವೃತ್ತಿ ಆಗಲ್ಲ. ಮತ್ತೆ ಜೀವನ ಬ್ರಾಹ್ಮಣ ವೃತ್ತಿ ಏನಾಗಾರೆ? ನೀ ಯಾವುದೇ ರೀತಿಯಲ್ಲಿ ಅಂದ್ರೆ ಯಾವುದೇ ರೀತಿಯಲ್ಲಿ ಕೊಲೆ ದರೋಡಿ ಅಂತಲ್ಲ ಅರ್ಥ. ವರ್ಣಾಶ್ರಮ ಧರ್ಮ ಬಾಹ್ಯ ಅಂತಷ್ಟೇ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮ ಮಾಡಿ ಅಂತಂದ್ರೆ ಉಳಿಕೆಯದು ಕ್ಷತ್ರಿಯ ವೃತ್ತಿ ನಿಷೇಧ, ವೈಶ್ಯ ವೃತ್ತಿ ನಿಷೇಧ, ಸ್ವವೃತ್ತಿ ನೀಚ ಸೇವನ. ನೀಚ ಸೇವನ ಅಂತಕ್ಕಂಥದ್ದು ಇನ್ನೂ ನಿಷೇಧ ಬ್ರಾಹ್ಮಣನಿಗೆ. ಈಗ ಬಿಟ್ಟು ಜೀವನ ಹಾಗಾಗಿಲ್ಲ. ಮತ್ತೆ ಏನ್ ಮಾಡೋಕ್ಕಾಗಾರಿ ಅಂತಂದ್ರೆ ಮಾಧವನ ಪೂಜಾರ್ಥವಾಗಿ ಈ ಹಣ ಸಂಪಾದನೆ ಮಾಡುವಾಗ ಯಾತಕ್ಕೋಸ್ಕರವಾಗಿ ಪರಮಾತ್ಮನ ಪೂಜೆಗೋಸ್ಕರವಾಗಿ ಅಂತ ತಿಳ್ಕೊ. ಈಗ ನಾವು ಹಣ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀವಿ? ಹೆಂಡತಿ ಮಕ್ಕಳು ಸಾಕ್ಬೇಕು ಅಂದ್ಬಿಡ್ತೀವಿ ತಕ್ಷಣ. ಪರಮಾತ್ಮನ ಪೂಜೆಗೆ ಅಂತ ಯಾರ ಬಾಯಿಯೊಳಗೂ ಬರಲ್ಲ. ಎಷ್ಟೇ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲು, ಯಾಕಪ್ಪ ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರವಾಗಿ ಹಾಗನ್ನಬೇಡ, ಮಾಧವನ ಪೂಜಾರ್ಥವಾಗಿ. ಹೌದು, ಮಾಧವನ ಪೂಜೆ ಅಂತ ಸಂಕಲ್ಪ ಮಾಡಿದ್ರೆ ಎಲ್ಲ ದೇವರ ಪೂಜೆಯೂ ಉಪಯೋಗಿಸ್ಬೇಕಾಯ್ತಲ್ಲ ಅಂದ್ರೆ ದಡ್ಡ ಹಾಗಲ್ಲ ಅಂದ್ರು. ಮಾಧವನ ಪೂಜೆ ಅಂದ್ರೆ ನೀ ದೇವರ ಪೂಜೆಗೆ ಉಪಯೋಗಿಸ್ಬೇಕು ಅಂತ ಅಲ್ಲ ಅರ್ಥ. ಅದು ನಿನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಏನಿದ್ದಾರೆ ಅವರ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಅಂತರ್ಯಾಮಿಯಾದ ಭಗವಂತನ ಸೇವಾ, ಆತನ ಪೂಜೆಗೋಸ್ಕರವಾಗಿ ನಾನು ಹಣ ಸಂಪಾದಿಸಿದ್ದು. ತತ್ಪ್ರೀತ್ಯರ್ಥ ಇದೇ ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳಿದ್ರು. ಯಾರಿಗೆ ಕೊಟ್ಟು ಪರಮಾತ್ಮ ಅಂತರ್ಯಾಮಿಯಾದ ಪರಮಾತ್ಮ ಪ್ರೀತನಾಗಲಿ ಅಂದೆ, ಒಂದು ಅಗಳು ಅನ್ನ ಕೊಡಬೇಡ ಒಂದೇ. ಯಾರಿಗೆ ನೀವು ಕೊಟ್ಟರು ಅಂತರ್ಯಾಮಿಯಾದ ಪರಮಾತ್ಮ ಪ್ರೀತನಾಗಲಿ, ತಗೊಂಬೋದೇ ಅವರು. ಈ ರೀತಿ ಅನುಸಂಧಾನದಿಂದ ನನ್ನ ಹೆಂಡತಿ ವಿತ್ತ ದೇಹಾಧಾರ ದಾರ ಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನರಿಸಿಪ್ಪನೆಂದರಿತು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮಾಧಮ ಮಧ್ಯವರ ಕೃತಕೃತ್ಯನಾಗ ಉನ್ಮತ್ತನಾಗದೆ ಭೃತ್ಯನಾನ ಎಂದು ಹೇಳಿದೆ. ನಿನ್ನ ಹೆಂಡತಿ ಮಕ್ಕಳನ್ನು ಸಾಕುವಾಗ ನೀನು ಭೃತ್ಯ ಅಂತ ತಿಳ್ಕೊಂತ ಹೇಳಿದ್ದಾರೆ. ಭೃತ್ಯ ಅಂದ್ರೆ ಹೆಂಡತಿ ಮಕ್ಕಳು ಭೃತ್ಯ ಅಂತ ಅಲ್ಲ ಅರ್ಥ. ಅಂತರ್ಯಾಮಿಯಾದ ಪರಮಾತ್ಮನ ಸೇವೆಯ ದೃಷ್ಟಿಯಿಂದ ನಾನು ಅಂತರ್ಯಾಮಿಯಾದ ಪರಮಾತ್ಮನ ಸೇವೆಗೋಸ್ಕರವಾಗಿ ಮಾಡ್ತಾ ಇದ್ದೀನಿ, ಈ ಹೆಂಡತಿ ಮಕ್ಕಳಿಗೋಸ್ಕರವಾಗಲ್ಲ ಅಂತ ತಿಳಿದುಕೊಂಡಾಗ ನೀನು ವರ್ಣಾಶ್ರಮ ಧರ್ಮ ಬಾಹಿರವಾಗಿ ಹಣ ಸಂಪಾದನೆ ಮಾಡುದು ಅದು ಬರೀ ಪುಣ್ಯ ಅಲ್ಲ, ಸತ್ಪುಣ್ಯ ಕರ್ಮಗೆ ನೆನೆಸಿಕೊಳ್ತೀವೋ. ಇನ್ನು ಅದಲ್ಲಪ್ಪ, ನಾವೇನ್ ಮಾಡ್ತೀವಿ ಸೋದರಂಭರಣಾರ್ಥ, ಇನ್ನು ವೇದಾಧ್ಯಯನ ಮಾಡ್ತೀವಿ, ಶಾಸ್ತ್ರಾಧ್ಯಯನ ಮಾಡ್ತೀವಿ, ಪ್ರವಚನಾದಿಗಳನ್ನು ಮಾಡ್ತೀವಿ, ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡ್ತೀವಿ, ದಾನ ಪ್ರತಿಗ್ರಹಾದಿ ಸ್ವಬ್ರಾಹ್ಮಣ ವರ್ಣಾಶ್ರಮೋಚಿತವಾದ ಕರ್ಮಗಳಿಂದಲೇ ಹಣ ಸಂಪಾದನೆ ಮಾಡ್ತೀವಿ. ಮಾಡುವ ಯಾತಕ್ಕೆ ಅಂದ್ರೆ ಹೆಂಡತಿ ಮಕ್ಕಳು ಸಾಕದಕ್ಕೆ ಅಂದ್ರೆ ಅದು ಪಾಪ ಆಗುತ್ತೀವಿ, ಅದು ಮೇಲೆ ಪಾಪ ಆಗಿಯೇ ಹೋಗುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಗುರಿ ಎಲ್ಲೂ ಏನು ಭಗವಂತನ ಪೂಜೆ ಎನ್ನುವ ದೃಷ್ಟಿ ಇರಬೇಕೇ ಹೊರತು ಎಲ್ಲ ಅದಕ್ಕೆಪ್ಪ ಜಗನ್ನಾಥ ದಾಸನು ಈ ಕಲಿಯುಗದಲ್ಲಿ ಬೇರೆ ಏನು ಮಾಡ್ಲಿಕ್ಕಾಗಲ್ಲ ಅಂದಾಗ ಮಕ್ಕಳಾಡಿಸುವಾಗ ಮಡದಿಯೊಳ ಕಳೆದ ನೆಲೆಯುವಾಗ ಅಂತ ಹೇಳಿ ನೀನು ದೇವರನ್ನು ಎಲ್ಲಿ ಸ್ಮರಣೆ ಮಾಡಬೇಕು, ನೀನು ಮಕ್ಕಳನ್ನ ಆಡಿಸ್ತಾ ಇರುವಾಗ, ನಿನ್ನ ಹೆಂಡತಿ ಎಂದು ಸಂತೋಷದಿಂದ ಇರುವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ಬೇರೆ ಬೆರೆಯುವಾಗ ಇವುಗಳಲ್ಲಿ ಇರುವಾಗ ಹೇಳ್ತಾನೆ ದೇವಕ್ಕಿತನೆಯನ್ನು ಸ್ಮರಿಸುತ್ತೀಹ ನರ. ಅಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ತಕ್ಕಂತಹ ಮನುಷ್ಯ ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದ್ರು. ಯಮದೂತರು ಇವನು ದೀಪ ಹಾಕಿಕೊಂಡು ಹುಡುಕಿದ್ರು ಇವನು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅದಕ್ಕೋಸ್ಕರ ಪರಮಾತ್ಮ ಕಲಿಯುಗದಲ್ಲಿ ಯಾತಕ್ಕೆ ಸುಲಭ ಅಂತ ಹೇಳಿದ್ರು, ಇದಕ್ಕೋಸ್ಕರವಾಗಿ ಪರಮಾತ್ಮ ತಾನು ಅಮೆಂಡ್ ಮಾಡಿಬಿಟ್ಟಿದ. ಇಷ್ಟು ಪಾಪ ಭೂಯಿಷ್ಟವಾದ ಯುಗದಲ್ಲಿ ಇಷ್ಟಾದರೂ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂತಹ ಒಂದು ಕೃತಜ್ಞತೆ ದೇವರಿಗೆ, ಕೃತಜ್ಞತೆಗೆ ಬಹಳ ಸುಲಭವಾಗಿ ಹೊಂದಿಬಿಡ್ತಾನೆ ಕಲಿಯುಗದಲ್ಲಿ. ನಾವು ಮಾತ್ರ ಕಲಿಯುಗದಲ್ಲಿ ಸುಲಭ, ಅವ್ರು ಅಮೆಂಡ್ ಮಾಡಿದ್ರು ಅದನ್ನು ನಾವು ಒಪ್ತಾ ಇಲ್ಲ, ಯಾಕೆ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಯುಗ ಚತುಷ್ಟಯಗಳಲ್ಲಿ ತಾಯಿ ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕ, ಆಯಾ ಯುಗದಲ್ಲಿ ಯಾವ್ಯಾವ ಧರ್ಮ ಕರ್ಮಗಳು ಮಾಡಬೇಕು ಅದಕ್ಕೆ ಅವನೇ ಪ್ರವರ್ತಕ. ಎಲ್ಲರಿಗೊಂದೇ ರೀತಿ ಮಾಡ್ತಾನೆ ಇಲ್ಲ, ಯೋಗ್ಯರಿಗೆ ಯೋಗ್ಯ ವಿಷಯದಲ್ಲಿ ಪ್ರವರ್ತನೆ ಮಾಡ್ತಾನೆ, ಅಯೋಗ್ಯರಿಗೆ ಅಯೋಗ್ಯ ವಿಷಯದಲ್ಲೇ ಪ್ರವೃತ್ತಿ ಮಾಡ್ತಾನೆ. ಇದು ಪರಮಾತ್ಮನ ಪಾರ್ಶಿಯಾಲಿಟಿ ಆಗ್ಲಿಲ್ಲೇನು ಅಲ್ಲ ಅಂತು, ಒಳಗೇನದೆ ಅದನ್ನ ಪ್ರಕಟ ಮಾಡ್ತಾನೆ ದೇವರು. ಟೇಪ್ ಒಳಗೆ ಏನು ಟೇಪ್ ಆಗುತ್ತೆ ಅದು ಆಗ್ತದೆ ಹೊತ್ತು ಬೇರೆ ಹೇಗೆ ಆಗ್ತದೆ, ಹಾಗೆ ಜೀವನ ಸ್ವರೂಪ ಯೋಗ್ಯತ ಅನಾದಿ ಕರ್ಮ ಏನಿತ್ತೆ ಅದರಂತೆ ಮಾಡಿಸ್ತಾನೆ ಹೊತ್ತು ಪರಮಾತ್ಮನ ವೈಷಮ್ಯ ನೈಪುಣ್ಯ ಆದಿ ದೋಷಗಳಿಲ್ಲ. ಆದ್ದರಿಂದ ಕರ್ಮಗಳಿಗೆ ಪ್ರವರ್ತಕ ವಾಸುದೇವಾದೀರೆರಡು ರೂಪ ತೆಗೆದುಕೊಂಡು ಯುಗಾದಿ ಕೃತು ತಾ ಯುಗ ಪ್ರವರ್ತಕನೆನಿಸಿ ಧರ್ಮ ಪ್ರಕಟಗನು ತಾನಾಗಿ ಭಕ್ತರಿಗೆ ಬರೆ ಭಕ್ತರಿಗೆ ಸಂಪದವ. ಈ ರೀತಿಯ ತಾನು ಮಾಡಿ ತಾನೇ ಒಳ ನಿಂತು ಕರ್ಮವನ್ನು ಮಾಡಿ ತಾನು ಮಾಡಿಸಿ ಈ ದೇಹದಿಂದ ಅವರಿಗೆ ಸಂಪತ್ತು ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತಾನೆ. ಇನ್ನ ದೇಹದಲ್ಲಿ ಪರಮಾತ್ಮ ಎಲ್ಲಾ ಕಡೆ ಅನೇಕ ರೂಪಗಳಿಂದಿದ್ದಾನೆ. ಈ ರೀತಿ ತಿಳ್ಕೊಂಡಾಗ ಅವರು ಮಡಿ ಮೈಲಿಗೆ ವಿಧಿ ನಿಷೇಧ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಸಾಲಿಗ್ರಾಮಕ್ಕೇನಾದ್ರೂ ಮೈಲಿಗೆ ಅದೇನು ಇಲ್ಲ, ತಲೆಯೊಳಗೆ ನಾರಾಯಣನು, ನಮ್ಮ ತಲೆಯೊಳಗೆ ನಾರಾಯಣ ರೂಪಿಯಾದ ಪರಮಾತ್ಮ ಇದ್ದಾನೆ. ಗಂಟಲೊಡೆ ಒಡಲೊಳು ವಾಸುದೇವನು, ಗಂಟ್ಲಲ್ಲಿ ತಾನು ಒಡಲಲ್ಲಿ ವಾಸುದೇವನು ಇದ್ದಾನೆ. ಬಲಭಾಗದಲ್ಲಿ ಪ್ರದ್ಯುಮ್ನ, ಎಡಭಾಗದಲ್ಲಿ ಅನಿರ್ಥ, ಕೆಳಗಿನ ಅಂಗದಲ್ಲಿ ಕೆಳಗಿನ ಅಂಗಗಳಲ್ಲಿ ಸಂಕಷ್ಟ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವನ್ನು ಅದು ಕೊಂಡಾನು. ಬರೀ ನಿನ್ನ ದೇಹ ಒಂದೇ ಅಲ್ಲ, ಎಲ್ಲರ ದೇಹದಲ್ಲೂ ಭಗವಂತನ ಈ ರೂಪಗಳನ್ನು ನೀನು ಕೊಂಡಾನು. ಚಿಂತನೆ ಮಾಡ್ತಾ ಇದ್ದೀನಿ, ತನು ವಿಶಿಷ್ಟದಿ ಇಪ್ಪ ನಾರಾಯಣನು, ಇಡೀ ದೇಹದಲ್ಲಿ ನಾರಾಯಣ ರೂಪಿಯಾಗಿದ್ದಾನೆ. ಕಟಿಪಾದ ಅಂತ ಸಂಕರ್ಷನು, ತಮ್ಮ ಸ್ವಂತದಿಂದ ಪಾದವರೆಗೂ ಸಂಕಷ್ಟ ರೂಪಿಯಾದ ಪರಮಾತ್ಮ ಇದ್ದಾನೆ. ಶಿರ ಜಗನಾಂತವಾಗಿ ಶಿರದಿಂದ ಜಗನವರೆಗೂ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಅನಿವಿಶೇಷ ಅನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ, ಇನ್ನ ಎಡಭಾಗದಲ್ಲಿ ಪ್ರದ್ಯುಮ್ನ ಅನಿರುದ್ಧ. ಈ ರೀತಿ ಭಗವದ್ ರೂಪದಲ್ಲಿ ಇದ್ದಾನೆ. ಈ ರೀತಿ ಚಿಂತನೆಯ ಮಾಡ್ಪರಿಗುಂಟೆ ಮೈಲಿಗೆ ವಿಧಿವಿಷೇಧಗಳು. ಹೀಗೆ ಚಿಂತನೆ ಮಾಡ್ತಕ್ಕಂಥವರಿಗೆ ಮೈಲಿಗೆ ಅಲ್ಲದೆ ಅವ್ರು ಯಾವಾಗಲೂ ಮಡಿಯೇನು, ಯಾವಾಗಲೂ ಮಡಿಯೇನು ಅಂದಾಗ ಈ ರೀತಿ ಇರ್ತಕ್ಕಂಥದ್ದು ಮಡಿ. ಯಾವಾಗ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದಾಗ ಅದು ಮಡಿಯೇನು ದೇಹ ಅಂತಕ್ಕಂಥದ್ದು, ಮೇಲೆ ಒಂದು ತಂಬಿ ನೀರಾದರೂ ಸಾಕು ಅದು. ಯಾವಾಗಲೂ ವಚಸ ಪ್ರವೃತ್ತಿ ವಚಸ ನಿವೃತ್ತಿ. ಈ ಜ್ಞಾನವಿಲ್ಲದೆ ಇರ್ತಕ್ಕಂಥವರಿಗೆ ಭಗವದ್ ರೂಪಗಳ ಚಿಂತನೆ ಇಲ್ಲ, ಜಡ ಜಡವೇ ನಮ್ಮನ್ನು ಮಡಿ ಮಾಡ್ತೇ ಅಂತ ತಿಳ್ಕೊಂಡಿರ್ತಕ್ಕಂಥವರಿಗೆ ಮಡಿಯಾಗಿ ಬರ್ರಿ. ಜನ ಜನಗೆ ನಮ್ಮನ್ನು ಮಡಿ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಮಡಿ ಅಲ್ಲ ಅಂತ ಮಡಿ 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 ಎಂದ ಅಡಿಗಳಿಗೆ ಆಗುತ್ತಿ ಮಡಿ ಮಾಡುವ ಬಗ್ಗೆ ಬೇರುಂಟು. ಈ ರೀತಿ ಚಿಂತೆ ಸದಾ ನಮ್ಮ ದೇಹದಲ್ಲಿ ಭಗವತ್ ಸ್ವರೂಪಗಳನ್ನ ಚಿಂತನೆ ಮಾಡ್ತಕ್ಕಂಥವರಿಗೆ ಆ ವೈರ್ಯ ಎಲ್ಲಿ ಬಂತವರಿಗೆ ಅವರು ಯಾವ ಕಾಲಕ್ಕೂ ವಿಪ್ರಸ್ಯುಚಿ ಹವಿಸ್ಯುಚಿ ಅಂತ ವೇದನೆ ಹೇಳ್ತಾರೆ. ಬ್ರಾಹ್ಮಣ ಯಾವ ಕಾಲಕ್ಕೂ ಶುಚಿ, ಆಮೇಲೆ ಅಗ್ನಿ ಯಾವ ಕಾಲಕ್ಕೂ ಶುಚಿ ಅಂತಂದ್ರೆ ಬ್ರಾಹ್ಮಣ ಈ ರೀತಿ ಬ್ರಹ್ಮ ಅನತೀತಿ ಬ್ರಾಹ್ಮಣ, ಬ್ರಾಹ್ಮಣ ಅಂತ ಯಾರನ್ನ ಕರಿಬೇಕು? ಈ ರೀತಿಯಾಗಿ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಕ್ಕಂಥವ್ರಿಗೆ ಅವ್ರ ಎಲ್ಲಾ ಕಾಲಕ್ಕೂ ಮಡಿ, ಅವರಿಗೆ ಮೈಲಿಗೆ ಇರ್ತಕ್ಕಂತಹದ್ದೆಲ್ಲ ಉಂಟು. ಈ ರೀತಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಲಿಲ್ಲ, ಬಾಹ್ಯ ರೂಪವನ್ನು ಹಾಕಿದ್ವಿ, ಬಾಹ್ಯ ವೇಷವನ್ನ ಜೋರ ಹಾಕಿದೆ, ಅದು ಮೈಲಿಗೆ ಮಿತ್ತವರು. ಯಾಕೆ ಈಗ ಈ ಒಂದು ಬಂಗಾರದ ಕೊಡವನ್ನು ಮಾಡಿ ಅಷ್ಟಲಕ್ಷ್ಮಿಯಲ್ಲಿ ಚಿತ್ರವನ್ನು ಕೆತ್ತಿಸಿ ಒಳ್ಳೆ ಪಾಡಿನ ಒಂದು ವಿಸ್ಕಿಯನ್ನ ತಂದು ಹೆಂಡವನ್ನು ತಂದು ತುಂಬಿಬಿಟ್ಟೆ, ಅದಕ್ಕೆ ಏನ್ ಶುದ್ಧಿ? ಅದು ಬಂಗಾರ ಎಲ್ಲಾ ಲೋಹಕ್ಕಿಂತಲೂ ಶುದ್ಧ, ಇಲ್ಲಿ ಕಲಿ ಇದ್ದಾರೆ ಅದರೊಳಗೆ, ಆದ್ರೆ ಮೇಲ್ನೋಟಕ್ಕಂತೂ ಶುದ್ಧ. ಅಂತ ಅದರೊಳಗೆ ಒಳಗಡೆ ಮದ್ಯವನ್ನು ತುಂಬಿಬಿಟ್ಟೆ, ಯಾವ ನದಿಯೊಳಗದ್ದಿದ್ದರೂ ಪವಿತ್ರವಾಗ್ತದೆ. ಮದ್ಯ ಭಾಂಡವ ದೇಹ ನದಿಯೊಳಗದ್ದು ತೆಗೆಯಲು ಶುದ್ಧಬಹುದೇ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪರಮಾತ್ಮನ ಸ್ಮೃತಿಯೇ ವಿಧಿ, ವಿಸ್ಮೃತಿಯೇ ನಿಷೇಧ, ಇದು ವಿಜಯದಾಸರ ಮಾತು. ಅದಕ್ಕೆ ಎಡಬಲ ಭಾಗದಲ್ಲಿ ಚಿಂತನೆಯ ಮಾಡಿಕೊಳ್ಳುವಂತೆ ಮೈಲಿಗೆ ವಿಧಿ ನಿಷೇಧಗಳು ವಿವೇಕಿತ್ತಕ್ಕಂಥದ್ದು. ಅದಾದ್ರೆ ಇದನ್ನ ದುರುಪಯೋಗ ಮಾಡ್ಕೊಂಡು ಬಿಡಬಹುದಲ್ಲ ಅಂದ್ರೆ ದುರುಪಯೋಗ ಮಾಡ್ಕೊಂಡ್ರೆ ಯಾರು ಚದರು? ನಾವೇನೆ, ನಾವು ಯಾವಾಗ ನಮ್ದೇನಾಗದೆ ಅಂದ್ರೆ ಈಗ ನಮ್ಮ ಸಾಧನೆಯಲ್ಲೂ ಇನ್ನೊಬ್ಬರು ನೋಡ್ಬೇಕು ಎಂಬ ಭಾವನೆ ಬಂದೋಗ್ರೆ, ಇನ್ನೊಬ್ಬರು ನೋಡ್ಬೇಕು ನಮ್ಮ ಸಾಧನೆಯನ್ನ, ನಮ್ಮನ್ನು ದೊಡ್ಡವರು ಅನ್ನಬೇಕು ಅನಿಸ್ಕೊಂಬ ಭಾವನೆ ಬಂದರಿಂದ ನಮ್ಮ ಸಾಧನೆಯೆಲ್ಲ ಜನ ಮೆಚ್ಚುಗೆಗಾಗಲಿ. ಆದ್ರೆ ನಮ್ಮ ಮನಸ್ಸು ಮೆಚ್ಚಬೇಕು, ಅಂತರ್ಯಾಮಿಯಾದ ಪರಮಾತ್ಮ ಮೆಚ್ಚಬೇಕು ಎನ್ನುವ ಜ್ಞಾನ ಹೋಗ್ಬಿಟ್ಟದೆ. ಅದಕ್ಕೋಸ್ಕರವಾಗಿ ಜನ ಮೆಚ್ಚುಗೆಗೋಸ್ಕರ ಮಾಡ್ತಾ ಇರೋದ್ರಿಂದ ಒಳಗಡೆ ಭಗವಂತ ತಾನು ಮೆಚ್ಚು. ಯಾವ ಮನಸ್ಸು ಯಾವ್ದಾದ್ರು ಒಂದು ಕಡೆಗೆ ಇರಬೇಕು, ಎರಡು ಕಡೆಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸೆಲ್ಲಾದ್ರೂ ಇಲ್ಲ ಭಗವಂತನಲ್ಲಿರಬೇಕು, ಇಲ್ಲ ಲೌಕಿಕ ವ್ಯವಹಾರದಲ್ಲಿ ಇರಬೇಕು. ನಮ್ಮ ಮನಸ್ಸಲ್ಲಿ ಈಗ ಲೌಕಿಕ ಕಲಿಕೆ ಹೋಗುತ್ತೆ. ಯಾಕೆ? ಜನಗಳನ್ನು ಮೆಚ್ಚಿಸಬೇಕು. ಜನಗಳನ್ನು ಮೆಚ್ಚಿದ್ರೆ ಆಗ ನಮಗೆ ಜನಪ ಮೆಚ್ಚಿದರೆ ಧನವಾಹನ ವಿಭೂಷಣ ವಸನ ಭೂಮಿಯ ಅದನ್ನು ಹೇಳಿದ್ರು. ಅದಕ್ಕೋಸ್ಕರವಾಗಿ ಆಗ ನಮ್ಮ ಸಾಧನೆ ಇರ್ತಕ್ಕಂಥದ್ದು ಇನ್ನೊಬ್ಬರ ಮೆಚ್ಚಿಸುವುದಕ್ಕಲ್ಲ, ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ. ಆತ್ಮೋದ್ಧಾರಕ್ಕೋಸ್ಕರವಾಗಿ ತಾನು ಪ್ರಯತ್ನ ಮಾಡುವಾಗ ಆರು ಒಲಿದರೇನು, ನಮಗಿನ್ನ ಆರು ಮುನಿದರೇನು ಅಂತಕ್ಕಂಥ ಮದ್ದಾನೆ ಎಂದಲೇ ಸಂಚರಿಸುವಂತ ಹೇಳಿದ ಜಗನ್ನಾಥ ದಾಸರು. ಆ ರೀತಿ ಇರ್ತಕ್ಕಂಥವರಿಗೆ ಇದ್ಯಾವುದು ಬರಲ್ಲ. ಹಾಗಲ್ಲದೆ ಹೋದ ಪಕ್ಷದಲ್ಲಿ ನಾವು ಇದನ್ನು ದುರುಪಯೋಗ ಮಾಡಿಕೊಂಡು ಕೆಡೋರು ನಾವೇ, ಅಷ್ಟೇ ಕೆಡ್ತಕ್ಕಂಥವ್ರು ನಾವೇ ದುರುಪಯೋಗ. ಅದಕ್ಕೋಸ್ಕರವಾಗಿ ಈ ರೀತಿ ಹೇಳಿಬಿಟ್ರೆ ಇತ್ತ ಅದು ಬಿಟ್ಬಿಡ್ತಾರೆ, ಇದು ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡು ಒಂದು ವಾಕ್ಯ ಅಂತಾರೆ ಸಾಮಾನ್ಯವಾಗಂತಾನೆ. ಅದಕ್ಕೋಸ್ಕರ ಇದು ಮಾಡು ಅಂತ ಹೇಳ್ತಿರ್ಬೇಕು ಅಂತ ಹೇಳ್ತಾರೆ. ನಿಜ, ಅದು ಹೇಳ್ತಿರ್ಬೇಕು, ಇದು ಹೇಳ್ತಿರ್ಬೇಕು. ಎಲ್ಲಾ ಸಾಮಾನು ಇಟ್ಟಿರ್ಬೇಕು, ಎಲ್ಲಾ ಸಾಮಾನು ಇಟ್ಟು ಯಾರು ಯಾವ ಯೋಗ್ಯತೆ ಅದೋ ತಗೋತಾರೆ. ಎಲ್ಲರೂ ಎಲ್ಲ ತಗೋತಾರೆ ಅಂತ ಹೇಳಲಿಕ್ಕಾಗಲ್ಲ. ಭಿನ್ನ ಜೀವ, ಭಿನ್ನ ಕರ್ಮ, ಭಿನ್ನ ಸಾಧನೆಯ ಮಟ್ಟದಲ್ಲಿರ್ತಾರೆ. ಅಕಸ್ಮಾತ್ ಉತ್ತಮ ಚೈತನ್ಯ ಹಿಡಿಸೇ ಬಿಡ್ತದೆ. ಅದಕ್ಕೋಸ್ಕರವಾಗಿ ಇದು ಹೇಳಲೇಬಾರದು ಅಂತಲ್ಲ. ಪದ್ಮನಾಭನು ಪಾಣಿಯೊಳಗೆ ಇದು ಯಾಕೆ ಹೇಳ್ತಾರೆ? ನಿಮ್ದು ಯಾವುದು ಸ್ವತಂತ್ರ ಇಲ್ಲ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮೂಗು, ನನ್ನ ಬಾಯಿ, ನಾನು ಮಾಡ್ತೀನಿ, ದೇವರು ಏನ್ ಮಾಡ್ತಾರೆ ಅಂತ ಅಂತೀವಲ್ಲ, ಹಾಗೆ ತಿಳ್ಕೋಬಾರ. ಎಷ್ಟು ರೂಪದಿಂದ ದೇವರು ನಿನ್ನ ದೇಹದಲ್ಲಿ ಇದ್ದಾನೆ ಅಂತ ತಿಳಿಸುವುದು ಹರಿಕಥಾಮೃತ ಸಾರದ ಉದ್ದೇಶ. ಇಷ್ಟು ನಮಗೆ ವಿಷಯ ಯಾವ್ಯಾವ ಗ್ರಂಥದಲ್ಲೂ ಸಿಗಲ್ಲ. ಅಂದ್ರೆ ಇದಾಗಿಲ್ಲ ಅಂತಲ್ಲ, ಅನೇಕ ಉಪನಿಷತ್ತು ನಮ್ಗೆ ಎಷ್ಟು ಉಪನಿಷತ್ರು ನೋಡ್ಲಿಕ್ಕಾಗುತ್ತೆ? ನೋಡ್ಲಿಕ್ಕಾಗಲ್ಲ. ಜಗನ್ನಾಥಾಸರವರು ಏನ್ ಮಾಡಿದ್ದಾರೆ? ತಮ್ಮ ಅಪರೋಕ್ಷ ಜ್ಞಾನದಿಂದ, ತಮ್ಮ ಗುರುಗಳ ಅನುಗ್ರಹದಿಂದ, ಪರಮ ಗುರುಗಳ ಅನುಗ್ರಹದಿಂದ ಎಲ್ಲ ಉಪನಿಷತ್ತು ವಾಕ್ಯಗಳು ಅವರು ಹೊಳಿತಾರೆ. ಬರೀ ಅವರು ಹೊಳಿಯೋದಲ್ಲ, ವರ್ಣಾಭಿಮಾನಿ ದೇವತೆಗಳು ನಿಂತು ನುಡಿಸ್ತಾ ಇದ್ರು ಅಂತ ಜಗನ್ನಾಥ ದಾಸರು. ಬರೀ ವರ್ಣಾಭಿಮಾನಿ ದೇವತೆಗಳು ಒಳಿದು ಬಂದು ನುಡಿಸ್ತಾ ಇದ್ರು ಅಂತ ಹೇಳ್ತಾರೆ ಅವರ ಬಾಯಿಂದ. ಆದ್ರಿಂದ ಈ ರೀತಿಯ ಬರ್ಬೇಕು. ಪದೋನಾಭನು ಪಾಣಿಯೊಳಗೆ ಪದನದಲ್ಲಿ ಋಷಿಕೇಶ, ಬಾಯಿಯೊಳಗೆ ಋಷಿಕೇಶ ನಾಮಕರಾಗಿದ್ದು ಬರೀ ಪರಮಾತ್ಮ. ನಾಸಿಕ ಸದನದಲ್ಲಿ ಶ್ರೀಧರನು, ಇನ್ನು ಮೂಗಿನಲ್ಲಿ ಶ್ರೀಧರ ರೂಪಿ ಆಗಿರ್ತಕ್ಕಂಥ ಪರಮಾತ್ಮ. ದಿಕ್ವಯರು ವಾಮನು, ನಾಲಿಗೆಗಳಲ್ಲಿ ವಾಮನ ರೂಪಿ ಆಗಿರ್ತಕ್ಕಂಥ ಪರಮಾತ್ಮ. ಇನ್ನು ತ್ವಕ್ತೇಶದಲ್ಲಿ ಚರ್ಮದಲ್ಲಿ ತ್ರಿವಿಕ್ರಮ ರೂಪಿ ಆಗಿರ್ತಕ್ಕಂಥ ಪರಮಾತ್ಮ. ಮಧು ವಿರೋಧಿಯು ಲೋಚನದಲ್ಲಿ ಕಣ್ಣಲ್ಲಿ ಮಧು ವಿರೋಧಿ ಆಗಿರ್ತಕ್ಕಂತಹ ಕೃಷ್ಣ. ಕರ್ಣದಲ್ಲಿ ಇಪ್ಪದು ವಿಷ್ಣು ನಾಮಕ, ನಮ್ಮ ಕಿವಿಯಲ್ಲಿ ವಿಷ್ಣು ನಾಮಕನಾಗಿರ್ತಕ್ಕಂತಹ ಪರಮಾತ್ಮ. ಶ್ರವಣ ಅಂತಕ್ಕಂತಹ ನಾಮದಿಂದ ತಾನು ಕರೆಸ್ತಾ ಇದ್ದಾನೆ. ಇದು ಏನು ಇವೆಲ್ಲೂ ಅಲ್ಲಿ ಭಗವಂತ ಇದ್ದು ಆಯಾ ಇಂದ್ರಿಯ ಕಾರ್ಯ ಪ್ರವೃತ್ತವಾಗುವಂತೆ ಮಾಡಿದರೆ ಉಂಟು. ಇಲ್ಲಿ ಕಿವಿ ಅದೇ ಕೇಳಿಸಲ್ಲ, ಕಣ್ಣದೇ ಕಾಣಿಸಲ್ಲ, ನಾಲಿಗೆ ಅದೇ ರುಚಿ ಅಂತಕ್ಕಂಥದ್ದು ಅನುಭವ ಬರಲ್ಲ. ಅದಕ್ಕೋಸ್ಕರವಾಗಿ ನಿನ್ನದು ಏನು ಇಲ್ಲ ಅಂತ ತಿಳಿಸ್ಬೇಕಾಗಿ ಸಕಲ ಶಾಸ್ತ್ರಗಳ ಗುರಿ ಏನು? ಆಚಾರ್ಯ ಏನ್ ಹೇಳಿದೆ, ಸರ್ವದಾ ವಿಷ್ಣು ಸರ್ವೋತ್ತಮತ್ವಂಚ ಪ್ರತಿಪಾದಯ. ಇದು ಬರೀ ಸನ್ಯಾಸಿಗೂ ಅಲ್ಲ, ಗೃಹಸ್ಥನೂ ಪರಿಪಾಲನೆ ಮಾಡಬೇಕು. ಸನ್ಯಾಸಿಗಳು ವಾಕ್ಯಾರ್ಥಾದಿಗಳನ್ನು ಮಾಡಿ ಸಾಮರ್ಥ್ಯ ಮಾಡಬೇಕು. ಗೃಹಸ್ಥನಾಗಿರ್ತಕ್ಕಂಥವ್ರು ಈ ರೀತಿ ತನ್ನ ದೇಹವನ್ನ ಅಥವಾ ಇನ್ನೊಬ್ಬರ ದೇಹವನ್ನು ಗುರಿಯಾಗಿಟ್ಟುಕೊಂಡು ಈ ರೀತಿ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನ ಸರ್ವದಾ ಚಿಂತನೆ ಮಾಡ್ತೀವಿ. ಇದಕ್ಕೇನು ಒಬ್ಬ ಪ್ರತಿವಾದಿ ಬೇಕಿಲ್ಲ. ಒಂದು ವಸ್ತುವನ್ನು ಗುರಿಯಾಗಿಟ್ಕೊಂಡು ನಾವು ಭಗವಂತನ ಹರಿ ಸರ್ವೋತ್ತಮ ನೋಹದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸುವ ಮಾರ್ಗವ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಗುರುಂದಾಸ್ತ್ರ ಮಾತು. ಅದಕ್ಕೋಸ್ಕರವಾಗಿ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಈ ರೀತಿ ಮನದಲ್ಲಿ ಗೋವಿಂದ, ನನ್ನ ಮನಸ್ಸು ವೇ ಧರಿಸಿ ಧರಿಸಿ ಅಂತ ಹೇಳ್ಬಿಡ್ತೀನಿ ನಾವು. ಅಯ್ಯೋ ದಡ್ಡ, ಆ ಗೋವಿಂದ ನಾಮಕರಾದ ಪರಮಾತ್ಮ ಮನಸ್ಸು ಹೇಳ್ಕೊಂಡು ಹೋದ್ರೆ ಹೋಗ್ತಿ ಇದು ಹೋದ್ರೆ ಇಲ್ಲೇ ಇಲ್ಲ. ಗೋವಿಂದ ಮಾಧವ ಧನಪಸಕ ತತ್ವದಲ್ಲಿ, ಇನ್ನ ಕುಬೇರನ ತತ್ವದಲ್ಲಿ ಮಾಧವ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ತತ್ವದಲ್ಲಿ ನಾರಾಯಣ ಮಹತ್ತತ್ವದಲ್ಲಿ, ಅಹಂಕಾರ ತತ್ವದಲ್ಲಿ ಮಹತ್ತತ್ವದಲ್ಲಿ ಸಾಕ್ಷಾತ್ ನಾರಾಯಣ ಇದ್ದಾನೆ. ಇಲ್ಲಿ ಯಾವುದು ಅಹಂಕಾರ ತತ್ವದಲ್ಲಿ ಮನದಲ್ಲಿ ಗೋವಿಂದ, ಮನಸ್ಸಲ್ಲಿ ಗೋವಿಂದ, ಅಹಂಕಾರ ತತ್ವದಲ್ಲಿ ಮಾಧವ, ಇನ್ನ ಧನಪಸ ನಾರಾಯಣ ಮಹತ್ತತ್ವದಲ್ಲಿ, ಮಹತ್ತತ್ವದಲ್ಲಿ ನಾರಾಯಣ, ಅವ್ಯಕ್ತದಲ್ಲಿ ಕೇಶವ, ಅವ್ಯಕ್ತ ತತ್ವದಲ್ಲಿ ಕೇಶವ. ದಿನಿತ ರೂಪವ ದೇಹದೊಳು ಚಿಂತನೆ ಗೈವ, ಇದರಿಂದನೇ ನಮ್ಮ ದೇಹ ಅಂತಕ್ಕಂಥದ್ದಾಗಿದೆ. ಈ ದೇಹ ಇದರಿಂದನೇ ನಮ್ಮ ದೇಹ ಅಂತಕ್ಕಂಥದ್ದಾಗಿತ್ತು. ಈ ರೀತಿಯಾಗಿ ಆ ಈಗ ಸಕ್ಕರೆಯಲ್ಲಿ ಸಿಹಿ ಅಲ್ಲೇ, ನಾವು ನೀರಿನ ಹಾಕಿಬಿಟ್ಟಿವಿ ಕರಗೋಗ್ತು, ಸಕ್ಕರೆ ಹೋಯ್ತು ಹೊತ್ತು ಸಿಹಿ ಹೋಗಿಲ್ಲ, ನೀರುಗಳು ಸೇರಿತ್ತು. ಆ ನೀರನ್ನು ಪಾಕ ಮಾಡಿದ್ವಿ, ಆ ಸಿಹಿ ಪಾಕ ರೂಪಿತು. ಆ ಪಾಕ ಅನೇಕ ಗೊಂಬೆಗಳನ್ನಾಗಿ ಮಾಡಿದ್ವಿ, ಆ ಸಿಹಿ ಗೊಂಬೆಗಳು ಸೇರ್ಕೊಂಡ್ತು. ಆಗ ಸಕ್ಕರೆಯಲ್ಲಿದ್ದ ಸಿಹಿ ಅದು ಅನೇಕ ರೀತಿಯ ರೂಪಾಂತರವನ್ನು ಹೊಂದಿದರು, ಅದರಲ್ಲಿ ಕಣಕಣದಲ್ಲೂ ಅದರಿಂದ ಭಿನ್ನವಾಗಿ ಹೇಗಿದೆಯೋ ಹಾಗೆ ಭಗವಂತನು ಕೂಡ ತಾನು ಅವ್ಯಕ್ತ ತತ್ವದಲ್ಲಿದ್ದಾನೆ, ಮಹತ್ತತ್ವದಲ್ಲಿದ್ದಾನೆ, ಅದರಿಂದ ಆದ ಅಹಂಕಾರ ತತ್ವದಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ. ಅಹಂಕಾರ ತತ್ವದ ರೂಪಾಂತರವೇ ಈ ದೇಹ ಅಂತಕ್ಕಂಥದ್ದು ಅಂದ ಭಗವಂತ ಎಲ್ಲಿಲ್ಲ, ಎಲ್ಲದರಲ್ಲೂ ತಾನು ಒಳಗಿದ್ದೇ ಇದ್ದಾನೆ. ಕಾರ್ಯರೂಪವು ನಾಶವಾದರೂ ನಿತ್ಯದೇ ಸರಿ ಕಾರಣ ಪ್ರಕೃತಿ, ಕಾರ್ಯರೂಪ ನಾಶವಾದರೂ ಅದಕ್ಕೆ ಕಾರಣ ಏನಿದೆ ಅದು ನಾಶವಾಗಲ್ಲ ಅಂತ ಹೇಳಿದೆ ಜಗನ್ನಾಥನು. ಈ ಅದಕ್ಕೆ ಈ ಹೇಳ್ತಾರೆ ಈ ಕೇಶವನು ಇನಿತು ರೂಪವ ದೇಹದೊಳು ಚಿಂತನೆ ಗೈವ, ಈ ರೀತಿಯಾಗಿ ಭಗವಂತನ ರೂಪಗಳನ್ನ ನಮ್ಮ ದೇಹದಲ್ಲಿ ಚಿಂತನೆ ಮಾಡ್ತಕ್ಕಂಥ ಮಹಾಪರಿಯೋಳಿಯವರು ಮಧುಜರವರಲ್ಲ, ಅವರರೇ ಸರಿ. ಅವನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೋಬೇಡ, ಅವರೇ ನಿಜವಾದ ಭೂಸರು ಅಂತ ಹೇಳ್ತು. ಸರಿ, ಹರಿಕೃಪಾ ಬಲದಿ, ಹರಿಕೃಪೆಯಿಂದ ಅವರು ಹರಿಯಿಂದ ಬಿಂಬನಾಗಿರ್ತಕ್ಕಂತಹ ಶ್ರೀಹರಿಗೆ ಬಿಂಬ ರೂಪಕ್ಕೆ ಶ್ರೀಹರಿ ಅಂತ ತಿಳ್ಕೊಂಡು ಹೆಸರು. ಯಾಕೆ ಹರಿನ ಹರಕಿ ಪಾಪಾಲು, ಹರಿರೂಪ ಅಂತ ಯಾಕೆ ಹೆಸರಿಟ್ಟು, ನಾಮ ಯಾಕೆ ಇಟ್ಟಾರೆ, ನಮ್ಮ ಸಕಲ ಪಾಪಗಳನ್ನು ಹರಣ ಮಾಡ್ತೇನೆ ಅಲ್ಲಿ ಇಟ್ಕೊಂಡು, ಸಕಲ ಪಾಪಗಳನ್ನು ಹರಣ ಮಾಡಿ ಅದನ್ನ ಜ್ಞಾನವಾಗಿ ಪರಿವರ್ತನೆ ಮಾಡಿಕೊಡ್ತಕ್ಕಂತಹ ಭಗವದ್ ರೂಪ ಹರಿ. ಅದಕ್ಕೆ ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಲಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತೀವಿ, ಹರೆಯೇ ನಮಃ ಅಂತೀವಿ. ಅದಕ್ಕೆ ಹರಿನಾಮಸ್ಮರಣೆ ಮಾಡುವಂತೆ ದಾಸರಾಗಿ ಹೇಳುತ್ತಾರೆ ಆಚಾರ್ಯರು ಕೂಡ. ಯತಥೋಪಿ ಹರೇಹ ಪದ ಸಂಸ್ಮರಣೆ ಸಕಲಂ ಹಗಂ ಆಸುರಿ ಎಂಬುವರ ಸತಿ ಅಂತ ಹೇಳಿದ್ದಾರೆ. ಹರಿ ಶಬ್ದವನ್ನ ನೆಲದಲ್ಲಿ ಇಪ್ಪನು ಕೃಷ್ಣ ರೂಪನು, ನೆಲದಲ್ಲಿ ಕೃಷ್ಣ ರೂಪನ ಪರಮಾತ್ಮ ಇದ್ದಾನೆ. ಹಾಗೆ ರಾಮರೂಪಿಯಲ್ಲಿನೂ ಕೇಳಬಾರದು, ಎಲ್ಲ ರೂಪದಲ್ಲಿ ಎಲ್ಲಾ ರೂಪಗಳು ಇದ್ದಾವೆ. ಮತ್ತೆ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಅನೇಕ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ. ಒಂದೇ ರೂಪ ಅಂದ್ರೆ ಅಯ್ಯ ಅದೇನು ಮಹಾನ್ ಮೂರ್ತಿ, ಅದಕ್ಕೆ ಒಬ್ಬನೇ ಅನೇಕ ನಾಮಗಳಿಂದ ಅನೇಕ ರೂಪಗಳಿಂದ ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೆ ಜಾಗವೇ ಇಲ್ಲ. ನೆಲದಲ್ಲಿ ಇಪ್ಪನು ಕೃಷ್ಣ ರೂಪನು, ಜಲದಲ್ಲಿ ಪನು ಹರಿ ಎನಿಸಿ, ನೀರಿನಲ್ಲಿ ಹರಿ ಅಂತಕ್ಕಂತಹ ನಾಮದಿಂದ, ಸಿಕ್ಕಿಯೊಳಗೆ ಇಪ್ಪನು ಪರಿಶುರಾಮನು, ಅಗ್ನಿಯೊಳಗೆ ಪರಿಶುರಾಮ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನು ಉಪೇಂದ್ರ ಎನಿಸಿ, ಇನ್ನ ಗಾಳಿಯಲ್ಲಿ ಉಪೇಂದ್ರ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಆಕಾಶದಲ್ಲಿ ಜನಾರ್ದನ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಈ ಬಾಂಬ್ಗಳು ಆಕಾಶದಲ್ಲಿ ಅಚ್ಯುತ ನಾಮಕನಾಗಿರ್ತಕ್ಕಂತಹ, ನರಹರಿ ರೂಪದಿಂದ ಗಂಧದಲ್ಲಿದ್ದಾನೆ. ಈ ರೀತಿ ರಸದಲ್ಲಿ ಅಧೋಕ್ಷಿತ ನಾಮದಿಂದ ಇದ್ದಾನೆ ರಸ ರೂಪದ. ಯಾಕೆ ಹೇಳ್ತಾ ಇದ್ದಾರೆ ಇದು ಅಂದಾಗ, ಇದನ್ನ ನಾವು ನೋಡ್ತಾ ಹೋದಾಗ ನಾವು ಎಲ್ಲಿ ಕಾಲಿಡಬೇಕು, ಎಲ್ಲಿ ಏನು ಮಾಡಬೇಕು ಅಂಬೋ ಭಯ ಬಂದು ಹೋಗ್ತೀವಿ ನಮ್ಗೆ. ಯಾವಾಗ ಆ ಭಯ ಇರಲೂ ಬೇಕು ನಮ್ಗೆ. ಬೆಳಗ್ಗೆ ಎದ್ದುಕೊಳ್ಳಿನ ಭೂಮಿಯ ಮೇಲೆ ನಮ್ಮ ಕಾಲಿಡಲಿಕ್ಕೆ ನಮಗೆ ಅಧಿಕಾರವೇ ಇಲ್ಲ. ಆ ಪ್ರಾರ್ಥನೆ ಮಾಡಿಕೊಂಡು ಸಮುದ್ರ ವಸನೇ ದೇವಿ ಪರ್ವತ ಸ್ಥಾನ ಮಂಡಿತೆ ಬಿಟ್ಟು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ತನು. ತಾಯಿ ನೀ ಅನಿವಾರ್ಯ, ಕಾಲು ಇಡಲೇಬೇಕಾಗಿದೆ. ಬರೀ ಕಾಲು ಹಿಡಿದಂತೆ ಅಲ್ಲ, ವಿಷ್ಠಾಮೂತ್ರ ಕಪಸ್ಪರ್ಶಂ ಅಪರಾಧಂ ಕ್ಷಮಸ್ತುವೆ, ಉಗುಳಬೇಕು, ಮಲಮೂತ್ರ ವಿಸರ್ಜನೆ ಮಾಡಬೇಕು, ದಯಮಾಡಿ ಕ್ಷಮಿಸು ನೋಡಿ ಅಂದಾಗ ಈ ರೀತಿ ಇರುವಾಗ ನಾವು ಎಷ್ಟು ಹೆದರಿಕೆ. ಇನ್ನು ಮನುಸ್ಮೃತಿ ಹೇಳ್ತದೆ, ನಾವೊಂದು ಬಟ್ಟೆಯನ್ನು ಬಿಟ್ಟು ಇನ್ನೊಂದು ಬಟ್ಟೆಯನ್ನು ಉಟ್ಕೊತೀವಿ. ಉಟ್ಕೊಳ್ಳುವಾಗ ಬಿಟ್ಟ ಬಟ್ಟೆಯನ್ನು ಸಾಮಾನ್ಯವಾಗಿ ಕಾಲಿಂದ ದಬ್ಬಿಡ್ತೀವಿ. ಅದು ಅದನ್ನು ಹಾಗೆ ದಬ್ಬಬೇಡ ಅಂತ ಮನುಸ್ಮೃತಿ. ಯಾಕೆ ಅಂದರೆ ಆ ಬಟ್ಟೆಯಲ್ಲಿ ಪರಮಾತ್ಮ ಅಡ್ಡ ಉದ್ದ ಎಳೆಗಳ ರೂಪದಿಂದ ತಾನಿದ್ದುಕೊಂಡು ನಿನ್ನ ಮಾನ ಮುಚ್ಚಿದ್ದಾನೆ, ಸಮಾಜದಲ್ಲಿ ಗೌರವ ಕೊಟ್ಟಿದ್ದಾನೆ. ನೀವು ಉಟ್ಟು ಬಿಟ್ಟ ಬಟ್ಟೆಯಲ್ಲೂ ಭಗವಂತನ ಸನ್ನಿಧಾನವನ್ನು ಚಿಂತನೆ ಎಂಬುದೇ ಹೋಗ್ತಾನೆ. ಇನ್ನು ಈ ರೀತಿ ಮನುಷ್ಯನಿಗೆ ಕಾನ್ಶಸ್ಸು ಬಂದಾಗ ಆಗ ಅವನು ಶಾಂತನಾಗಿದ್ದಾನೆ. ಪ್ರಾಣೋಹೇಶ ಸರ್ವಭೂತೈ ವಿಭಾತಿ ಇತಿ ವಿಜಾನನ್ ವಿದ್ವಾನ್. ವಿದ್ವಾಂಸ ಅಂತ ಯಾರು ಕರಿಬೇಕು? ಬೇಕಾದಷ್ಟು ಗ್ರಂಥಗಳನ್ನು ಓದ್ದೇ ಇಲ್ಲ. ಇತಿ ವಿಜಾನನ್ ಪ್ರಾಣೋಹೇಶ ಸರ್ವಭೂತೈ ವಿಭಾತಿ. ಯಾ ಪರಮಾತ್ಮ ಸಕಲ ಪ್ರಾಣಿಗಳ ಮೂಲಕವಾಗಿ ಗೋಚರವಾಗ್ತಾ ಇದ್ದಾನೆ ಅಂತ ತಿಳ್ಕೊಂಬವನು ವಿದ್ವಾಂಸ. ಹೌದು, ನಮಗೆಲ್ಲರಿಗೂ ಗೊತ್ತದೆ. ಯಾರಿಗೂ ಗೊತ್ತಿಲ್ಲ, ಸರ್ವತ್ರ ವ್ಯಾಪ್ತ ಅಂತ ಗೊತ್ತದಲ್ಲ. ಆದರೆ ಅದ್ರ ಪರಿಣಾಮ ಆಗ್ಬೇಕಲ್ಲ. ಮಳೆ ಬಂದದೆ ಅಂದ್ರೆ ನೀರು ಹರಿದಿರ್ಬೇಕು, ಬೇಡ ಕೆಸರಾದ್ರೂ ಇರಬೇಕು. ಇದು ವಿಧಾನ ವಿದ್ವಾನ್ ಅವತ್ತಿ ನಾ ಅತಿವಾದಿ. ಅವ್ರು ಯಾರು ಏನು ಅನ್ಲಿಕ್ಕೋಗಲ್ಲ. ಯಾಕೆ ಯಾರು ಏನು ಅಂದ್ರೆ ಭಗವಂತನಲ್ಲಿ ಗುಣರೂಪ ಕ್ರಿಯೆಗಳನ್ನು ಚಿಂತನೆ ಮಾಡ್ತಾ ಇರುವಾಗ ಯಾರು ಏನು ಅನ್ಕೋ. ಇದು ನಮ್ಮ ಗುಡಿ, ನಾವು ಪೂಜೆ ಮಾಡ್ತೀವಿ. ಅದು ಇನ್ನೊಬ್ಬ ಗುಡಿ, ನಾವು ದೇವರ ಒಮ್ಮನೆ ಅದನ್ನು ಚಾರಣ ಮಾಡ್ತಾರೆ. ಯಾರದೇ ಗುಡಿ ಆದ್ರೂ ಹೋಗಿ ಪ್ರತಿಮಾ ನಮಸ್ಕಾರ ಹಾಕಿ ಹಾಕ್ತೀವ. ಯಾಕೆ? ಭಗವಂತ ಇದ್ದಾನೆ. ಇದು ನಮ್ಮ ಗುಡಿ, ನಮ್ಮ ದೇವರು, ಅದು ಇನ್ನೊಬ್ಬರು ದೇವರು ಅಂತ ಇಲ್ಲೇ ಇಲ್ಲ. ಯಾವ ದೇವರನ್ನು ನೋಡಿದ್ರು ನಮಸ್ಕಾರ. ಹಾಗ ಭಗವಂತನ ಚಿಂತನೆ ಅಂತಕ್ಕಂಥದ್ದು ಇದಕ್ಕೆ ನಾನು ಹೆದರ್ತಿ. ಇದೆಲ್ಲ ರುಜುಗಳ ಉಪಾಸನೆ. ಸರ್ವತ್ರ ಭಗವತ್ ಚಿಂತನೆ ಮಾಡ್ತಕ್ಕಂಥ ರುಜುಗಳ ಅಧಿಕಾರ ನಮ್ಮ ಅಧಿಕಾರ. ನಮಗೊಂದು ಹೆದರಿಸೋದೊಂದು ಗೊತ್ತಷ್ಟೇ ನಮಗೆ. ಪರಮಾತ್ಮ ಚಿಂತನೆ ಮಾಡ್ರಿ ಅಂತಿಲ್ಲ, ಹೆದರು ಆ ಅಧಿಕಾರ ಇಲ್ಲ. ಹಾಗೆ ಏನ್ ನಮ್ಮ ಅಧಿಕಾರ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಉತ್ತರ ಸಿಗಲ್ಲ. ಭಗವಂತ ಪ್ರಾಧಾನ್ಯ ಮೇಕತ್ರ ದರ್ಶನ ಸರ್ವತ್ರ ದರ್ಶನ ಅಂತ ಆಚಾರ ಹೇಳಿದ್ದಾರೆ ಭಾಗವತಾಪ್ತದಲ್ಲಿ. ಎಲ್ಲೋ ಒಂದು ಕಡೆ ದೇವರಿದ್ದಾನೆ ಅಂತ ನೋಡುವುದಕ್ಕಿಂತಲೂ ಸರ್ವತ್ರ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಬುದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹೌದು, ಪರಿಣಾಮ ಏನಿದರಿಂದ ಭಗವಂತ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ. ನಾವು ನಮಗೆ ಬಂದ ಲಾಭ ಏನು? ಯಾಕೆ ನಾವು ಪ್ರತಿಯೊಂದು ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡ್ತಾರೆ. ಪ್ರಯೋಜನ ಮನುದ್ದಿಶ್ಯ ನಮಂದೋಗು ಪ್ರಬಂಧಕ್ಕೆ. ಪ್ರಯೋಜನದ ದಡ್ಡಲು ಒಂದು ಕಾರ್ಯ ಮಾಡಲ್ಲ, ಸುಮ್ಮನೆ ನೀವು ಹೇಳ್ತೀರಿ ಈ ಚಿಂತನೆ ಮಾಡ, ಅದರಿಂದ ಲಾಭ ಏನು? ಮನೋ ನಿಗ್ರಹವಾಗ್ತದೆ. ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿನ್ನ ಮನೋ ನಿಗ್ರಹ ನಿನ್ನ ಪ್ರಯತ್ನದಿಂದ ಆಗಲ್ಲ, ನಿನ್ನ ದೇಹದಂಡನೆಯಿಂದ ಆಗಲ್ಲ, ನಿನ್ನ ಯಾವುದರಿಂದಾಗಲ್ಲ. ಮನೆ ಏನ್ ಮಾಡಬೇಕು? ಯಥೋ ಯಥೋ ನಿಶ್ಚಿರತೆ ಮನಶ್ಚಂಚಲಮಶ್ಚಿರಂ ತಥೋ ತಥೋ ನಿಯಮ್ಯೈಕ ಆತ್ಮನ್ನೇವ ವಶಂನೇ ಕೃಷ್ಣನ ಮಾತು. ಅದನ್ನೇ ಗೋಪಾಲದಾಸರು, ಸ್ವಾಮಿ ನೀನೇನು ಕೇಳಲ್ಲ, ಎಲ್ಲಿ ಎಲ್ಲಿಗೆ ಮನಸ್ಸು ಎರಗುತ್ತಿಕ್ಬೋದೋ ಅಲ್ಲಿಗಲ್ಲಿಗೆ ವಿಷಯನಾಗು ಗೋಪಾಲ. ಎಷ್ಟು ಸುಲಭ ನೋಡಿ, ಎಷ್ಟು ಕೇಳಲಿಕ್ಕೆ ಸುಲಭ, ನೋಡೋ ಸುಲಭ. ಎಂಥ ವರ ಇದು ದೇವರನ್ನು ಕೇಳ್ತಕ್ಕಂಥ. ಸ್ವಾಮಿ ನಾನು ನಿನ್ನೇನು ಕೇಳ, ಎಲ್ಲಿ ಎಲ್ಲಿಗೆ ಮನಸ್ಸು ಎರಗುತ್ತಿಕ್ಬೋದು? ಮನಸ್ಸು ಎಲ್ಲಿಗೆ ಹೋಗ್ಲಿ, ನಾ ಅದನ್ನು ಹಿಡಿಯೋ ಯೋಗ್ಯತೆ ನಮಗಿಲ್ಲ. ಆ ಗಾಳಿ ಹಿಡಿಯೋ ಯೋಗ್ಯತೆ ಅದನ್ನು, ಹಾಗೆ ನನ್ನ ಮನಸ್ಸನ್ನು ಹಿಡಿಯೋ ಯೋಗ್ಯತೆ ನನಗಿಲ್ಲ. ಆದರೆ ಎಲ್ಲೋ ಹೋಗಿ ಒಂದು ಕಡೆಗೆ ಅಂತೂ ಪೆಂಡಿಲಮ್ ನಿಲ್ಲಲೇಬೇಕು. ನಿಂತಾಗ ಆಗ ನಿನ್ನ ಪುನರೂಪ ಕ್ರಿಯೆಗಳ ಜ್ಞಾಪ ತಂದು ಸ್ವಾಮಿ ಮನಸ್ಸಿಗೆ ಅಲ್ಲಿಗಲ್ಲಿಗೆ ವಿಷಯನಾದ ಗೋಪಾಲ ವಿಠಲ. ರೂಪ ನೋಡಿ ಮನಸ್ಸು ಆಕರ್ಷಿತವಾಯಿತು, ಆ ರೂಪ ನಿನ್ನದಂತ ಜ್ಞಾಪ ತಂದು. ಶಬ್ದವನ್ನು ಕೇಳಿದ್ವಿ, ಒಳ್ಳೆ ಸಂಗೀತ ಕೇಳಿದ್ವಿ, ಅದಾಯ್ತು. ಆ ಸಂಗೀತ ಹೇಳಿದ ವ್ಯಕ್ತಿ ಅಲ್ಲ, ಅಂತರ್ಯಾಮಿಯೇ ನಿನ್ನ ಶಬ್ದ ಅಂತ ಜ್ಞಾಪಕ ತಂದ್ಕೊಂಡು. ರಸ ರುಚಿಯಾಯ್ತು ಪದಾರ್ಥ, ಅಡಿಯೊಂದಲ್ಲ ಪದಾರ್ಥದಲ್ಲ, ನೀನು ರಸ ಅಭಿವೃದ್ಧಿ ಮಾಡಿ ಅಲ್ಲಿ ನಿನ್ನ ಜ್ಞಾಪಕ. ಎಲ್ಲೆಲ್ಲಿ ಮನಸ್ಸು ಹೋದ್ರು ಅಲ್ಲಲ್ಲಿ ನೀನು ಜ್ಞಾಪಕ ಬಂದ್ಬಿಟ್ರೆ ಗೆದ್ದು ಹೋದಿ ನಾವು. ಆಗ ಏನಾಗ್ತದೆ ಅದನ್ನೇ ಕೃಷ್ಣ ಹೇಳಿದ್ವಿ, ಯಥೋ ಯಥೋ ನಿತ್ಯಕ್ಕೆ ಮನಸ್ಸು ಚಂಚಲ ವಶ್ಚಲ. ಅಸ್ಥಿರವಾದ ಮನಸ್ಸು ಚಂಚಲವಾದದ್ದು ಎಲ್ಲೆಲ್ಲ ಹೋಗ್ತದೆ ಬಿಟ್ಬಿಡು. ಅದು ನೀನು ತಡೆಯೋದು ಯಾರ ಕೈಲ, ಮನಸ್ಸನ್ನು ತಡೆಯೋದು ಯಾರ್ಯಾರ ಕೈಲೂ ಆಗಲ್ಲ. ಅದು ಹೋಗಿ ಒಂದು ಕಡೆ ನಿಂತು ಬಿಡ್ತೀವಿ. ನಿಂತಾಗ ನನ್ನ ವಶ ಮಾಡು ಅಂತ ಕೃಷ್ಣ. ಏನು ವಶ ಮಾಡೋದು ಅಂದ್ರೆ ಅಲ್ಲಿ ಗುಣರೂಪ ಪರಮಾತ್ಮನ ರೂಪ ಕ್ರಿಯೆ, ಅದು ನನ್ನ ಮನಸ್ಸು. ಎಲ್ಲಿಬೇಕಾದ್ರೆ ಒಂದು ಮ್ಯಾಗ್ನೆಟ್ ಪವರ್ ಬೇಕಲ್ಲ, ಯಾವುದೇ ಒಂದು ವಸ್ತುವನ್ನು ಎಳೆಯಬೇಕಾದ್ರೆ ಒಂದು ಮ್ಯಾಗ್ನೆಟ್ ಪವರ್ ಬೇಕಲ್ಲ. ಆ ಪವರ್ ಯಾವುದು? ನಿಂದು ಸ್ವಾಮಿ. ಅಲ್ಲಿ ನೀ ನಿಂತು ಆ ಶಬ್ದ ಸ್ಪರ್ಶ ರೂಪದ ಸಂಗಂಧಾದಿಗಳಲ್ಲಿ ಅದು ಎಲೆಕ್ಟ್ರೋ ಮ್ಯಾಗ್ನೆಟ್ ಉಂಟು ಮಾಡಿ ನನ್ನ ಮನಸ್ಸನ್ನು ಎಳೆದಿದ್ದೀವಿ ಸ್ವಾಮಿ ಕೃಷ್ಣ. ಇದು ನಿನ್ನ ಪೂಜೆ ಮೂಲ. ಹೀಗೆ ನೀನು ಚಿಂತನೆ ಮಾಡ್ತಾ 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 ಏನಕ್ಕೆ ಲಾಭ ಯಾರಿಗೆ? ನಿನಗೆ ಮನೋ ನಿಗ್ರಹವಾಗ್ತದೆ. ಅಂದ್ರೆ ಇದಕ್ಕಿದಕ್ಕೇನು ಸಂಬಂಧ ಅಂದ್ರೆ ಈಗ ಮನೋನಿಗ್ರಹ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ದೇವರಿಗೂ ಮನಸ್ಸಿಗೂ ಎಲ್ಲೋ ಒಂದು ಕಡೆ ಸಂಬಂಧ ಇಟ್ಟಿದ್ದೇವೆ ನಾವು. ಗುಡಿಗೆ ಹೋದಾಗ ಮಾತ್ರ ದೇವರಿಗೂ ಮನಸ್ಸಿಗೂ ಸಂಬಂಧ, ಇನ್ನು ಕಡೆಗೆ ದೇವರೊಂದು ಕಡೆಗೆ ನಮ್ಮ ಮನಸ್ಸು ಒಂದು ಕಡೆಗೆ. ಆದ್ರಿಂದ ಆಗ ಏನಾಗುತ್ತೆ, ಈಗ ಒಂದು ಮದಿಸಿದ ಆನೆ ಅಲ್ಲಿ ಮದಿಸಿದ ಆನೆಯನ್ನ ಒಂದು ಬೂಟ ಹೊಡೆದು ಅದಕ್ಕೆ ಹಗ್ಗ ಕಟ್ಟಿದೆ, ಹಗ್ಗ ಬೂಟ ಎರಡು ಕಿಕ್ಕೊಂಡು ಹೋಗ್ತೇವೆ. ಮದೋನ್ಮತ್ತವಾಗದೆ ಮದ್ಯಪಾನ ಮಾಡಿಸಿದ್ದಾರೆ ಆನೆಗೆ, ಅದು ಸಾಧ್ಯ. ದಾರಪ್ಪ ಎರಡು ಬೂಟ ಹೊಡೆದಿವಿ, ಎರಡು ಬೂಟ ಕಟ್ಟಿದೀವಿ, ಎರಡೂ ಕಿಕ್ಕೊಂಡು ಹೋಗ್ತೇವೆ. ಹಾಗಲ್ಲದೇನೆ ಅದೇ ಮದಿಸಿದ ಆನೆಯನ್ನ ಒಂದು ಇಪ್ಪತ್ತು ಕಡೆ ಇಪ್ಪತ್ತು ಗೂಟಗಳನ್ನು ಹೊಡೆದ್ಬಿಟ್ಟು ಹಗ್ಗದಿಂದ ಕಟ್ಟೆ ಈ ಕಡೆಗೆ ಆ ಕಡೆ ಜಗ್ತಿರ್ತೆ, ಆ ಕಡೆಗಳಂದ್ರೆ ಈ ಕಡೆ ಜಗ್ತಿರ್ತೆ. ಕೊನೆ ಜಗ್ಗಾಡಿ ಜಗ್ಗಾಡಿ ಶಾಂತವಾಗಿ ಹಾಗೆ ನಮ್ಮ ಅಲ್ಲಿ ಹೋದ್ರು ದೇವರು, ಇಲ್ಲಿ ಹೋದ್ರು ದೇವರು, ಇಲ್ಲಿ ಹೋದ್ರು ದೇವರು, ಆ ರೀತಿಯಾಗಿ ಎಲ್ಲಿ ಹೋದ್ರೂ ಭಗವಂತನ ಜ್ಞಾಪಕವನ್ನು ಮನಸ್ಸಿಗೆ ಕೊಡ್ತಾ ಹೋದ್ರೆ ಮನಸ್ಸು ಹೊಯ್ದಾಡು ಹೊಯ್ದಾಡು ಬಿಡಪ್ಪ ಎಲ್ಲೋದ್ರು ದೇವರೇ ಇದೆ ನಮ್ಮ ಹಳೆ ಬಾಧ ಅಂತ ತಿಳ್ಕೊಂಡು ದೇವರಲ್ಲಿ ನಿತ್ಯಕ್ಕೆ ಇದೊಂದೇ ಉಪಾಯ ಅಂತ ಹೇಳಿದ್ದಾರೆ ಕೃಷ್ಣ. ಯಥೋ ಯಥೋ ನಿಶ್ಚರಿತ ಮನಸ್ತೆಂತರಮಸ್ಥಿರಂ ತಥೋ ತಥೋ ನಿಯಮಿತ ಆತ್ಮನ್ಯವ ವಶಮ್ರಯೇತ ಅಂತ ಹೇಳಿದ್ದಾರೆ. ಅದನ್ನೇ ಗೋಪಾಲದಾಸ ಎಲ್ಲಿ ಎಲ್ಲಿಗೆ ಮನಸ್ಸು ಎರಗುತ್ತಿಪ್ಪದೋ ಅಲ್ಲಿಗಲ್ಲಿಗೆ ವಿಷಯನಾಗು. ಯಾಕೆ ಹೇಳ್ತಾರೆ ಇಲ್ಲಿ ಬೇರೆ ಕೆಲಸ ಇದ್ದೇನೆ ಜಗನ್ನಾಥ ದಾಸಿಗೆ, ಸುಮ್ಮನೆ ಹೇಳಿದ್ದೆ ಅಲ್ಲ ಆ ರೂಪ ಇಲ್ಲಿ ಈ ರೂಪ, ಅಲ್ಲ ಆ ರೂಪ ಅಲ್ಲ ಅಷ್ಟು ರೂಪ ಇಷ್ಟು, ಇದು ನಮಗೆ ಬೇಜಾರಾಗಲೇ ಬೇಜಾರಲ್ಲ. ಭಗವಂತನ ಎಲ್ಲಿ ನೋಡಿದ್ರೆ ದೇವರು ಜ್ಞಾಪಿಸುತ್ತಿರ್ಬೇಕು ನಾವು, ಅದು ಆ ರೀತಿ ಜ್ಞಾಪಕವಾಗುವುದಕ್ಕೆ ಅನುಕೂಲವಾಗುವಂತೆ ಆವೃತ್ತಿ ರಸಗದೋಪದೇಶ ತೋಮ್ ಅಂತಕ್ಕಂತಹ ಜಗನ್ನಾಥ ದಾಸರು ಪರಮ ಉಪಕಾರ ಮಾಡಿ ನಮ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ ಹೊತ್ತು ನಮಗೆ ಲೌಕಿಕವಾಗಿ ಸ್ವಲ್ಪ ಬೇಸರ ಅನ್ನಿಸ್ತದೆ, ಅನಿಸಿದ್ರು ಚಿಂತೆ ಇಲ್ಲ. ಆದ್ರೆ ಭಗವಂತನಿಗೆ ಜ್ಞಾಪ ಬಂದಿದ್ದೆ ಅದಕ್ಕೆ ಹೇಳ್ತಾರೆ ನೆಲದಲ್ಲಿ ಅದಾಯ್ತನ ರೂಪ ಪುರುಷೋತ್ತಮನು. ನಾವು ಯಾವುದೇ ರೂಪವನ್ನು ನೋಡಿದಲ್ಲಿ ಪುರುಷೋತ್ತಮ ರೂಪದಿಂದ ಪರಮಾತ್ಮ ಇದ್ದು ಆ ರೂಪ ಪ್ರಕಟ ಮಾಡ್ತಾ ಇದ್ದಾನೆ. ಸ್ಪರ್ಶ ಪ್ರಾಪಕನು ಅನಿರುದ್ಧ, ನಮ್ಮ ಸ್ಪರ್ಶವನ್ನು ಅನುಭವಕ್ಕೆ ತಂದುಕೊಡ್ತಕ್ಕಂಥವನು ಅನಿರುದ್ಧ. ಶಬ್ದದಲ್ಲಿ ವ್ಯಾಪಿಸಿ ಪ್ರದ್ಯುಮ್ನ, ಇನ್ನು ಶಬ್ದದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಉಪಸ್ಥದಲ್ಲಿ ವಾಸುದೇವನ, ಉಪಸ್ಥದಲ್ಲಿ ವಾಸುದೇವ ನಾಮಕನಾದ ಪರಮಾತ್ಮ ಇದ್ದಾನೆ. ತಾಪಳುವ ಪಾಯುಸ್ಥನಾಗಿ ಜಯಾಪ್ರದ್ಯು, ಇನ್ನು ನಮ್ಮ ಗುದಸ್ಥಾನದಲ್ಲಿ ಸಂಕಷ್ಟ ರೂಪ ಆಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಸಂಕಷ್ಟ ಸುಸ್ಥಾಪಕನಾದ ಪಾದದಳು ದಾಮೋದರು, ನಮ್ಮ ಪಾದದಲ್ಲಿ ದಾಮೋದರ ರೂಪ ಆಗಿರ್ತಕ್ಕಂತಹ ಪರಮಾತ್ಮ. ಒಂದು ದಾಮೋದರ ಅಂತಾರೆ, ಒಂದರಲ್ಲಿ ಜಯಂತ ಅಂತಾರೆ, ಇನ್ನೊಂದರಲ್ಲಿ ಇನ್ನೊಂದು ರೂಪ ಅಂತಾರೆ. ಹಾಗೆ ಯಾವುದು ಇದ ಎಲ್ಲ ರೂಪದಲ್ಲಿ ಎಲ್ಲ ಕಡುಗಿದ್ದಾನೆ ದೇವರಷ್ಟೇ. ಒಟ್ಟಿನ ಮೇಲೆ ಪರಮಾತ್ಮ ಅವನಿಲ್ಲದೆ ಈಗ ಜಾಗವೇ ಇಲ್ಲ, ಅನಂತ ರೂಪಗಳಿಂದ ಪ್ರತಿಯೊಂದು ಕಡುಗೂ ಇದ್ದಾನೆ ಅಂತ ಈ ರೀತಿ ಇರ್ತಕ್ಕಂಥ ಚತುರ್ವಿಂಶತಿ ತತ್ವಗಳು ಶ್ರೀಪತಿಯು ಅನಿರುದ್ಧಾದಿ ರೂಪದಿ ವಿಚತನಾಗಿ ದಖಿಲ ಜೀವರ ಸಂಹನನದೊಳಗೆ ಪ್ರತತಿ ಎಂದಲ್ಲಿ ಸುತ್ತಿ ಸುತ್ತುತ ವಿತ್ರಗಳೇ ತರ್ಪಕ ನೆನೆಸಿಕೊಂಡು ಅತುಲ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿದನು. ಇಪ್ಪತ್ನಾಲ್ಕು ತತ್ವಗಳಲ್ಲಿ ಪರಮಾತ್ಮ ತಾನು ಅನಿರುದ್ಧಾದಿ ರೂಪಗಳಿಂದ ತಾನಿದ್ದಾನೆ. ಇಪ್ಪತ್ನಾಲ್ಕು ತತ್ವಗಳಲ್ಲಿ ಪರಮಾತ್ಮ ಇದ್ದಾನೆ. ವಿತತನಾಗಿ ಏನಪ್ಪ ಎಲ್ಲೋ ಒಂದು ಕಡೆ ಇದ್ದಾನೆ, ಇಲ್ಲಿ ನಾವು ಮನೆಯವರು ಯಜಮಾನ ಹೊಂದುತ್ತೀವಿ, ಯಜಮಾನ ಅಂತಂದ್ರೆ ಮನೆಯೊಳಗೆ ಎಲ್ಲ ಕರೆಯುತ್ತೀವೇನು, ನಾವು ಎಲ್ಲೋ ಒಂದು ಮೂಲೆಯೊಳಗೆ ಕೂತು ಬಿಟ್ಟಿರ್ತೀವಿ, ಆದ್ರೆ ಮನೆಯೆಲ್ಲ ನಮ್ಮದು ಅಂತ ಹೇಳ್ತಿರ್ತೀವಿ. ಹಾಗೆ ಭಗವಂತನು ಹೇಗಿದ್ದಾನೆ, ಇಪ್ಪತ್ನಾಲ್ಕು ತತ್ವಗಳಲ್ಲಿ ವಿತತಃ ವ್ಯಾಪ್ತರಾಗಿದ್ದ ವಿಸ್ತಾರವಾಗಿ ವ್ಯಾಪ್ತರಾಗಿದ್ದಾನೆ ಪರಮಾತ್ಮ. ಇಲ್ಲಿ ಸಿಗ್ತಕ್ಕಂಥದ್ದು ಜೀವರ ಸಂಹನನದೊಳಗೆ ಈ ಸ್ಥೂಲವಾದ ದೇಹದೊಳಗೆ ಪರಮಾತ್ಮ ತಾನಿಟ್ಕೊಂಡು ಪ್ರತತಿ ಎಂದದಿ ಸುತ್ತಿ ಸುತ್ತುತ ತಾನು ಸುತ್ತುತ್ತಾ ಇದ್ದಾನೆ ಜಗತ್ತೆ. ಯಾಕೆ ಅಂದ್ರೆ ಒಬ್ಬ ತಳವಾರ ವಾಯುದೇವರು ಸುತ್ತಾ ಇದೆ ನಮ್ಮ ದೇಹದಲ್ಲಿ, ಯಾಕೆ ಅನೇಕ ದೈತ್ಯರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ದೇಹದಲ್ಲಿ ಸಂಚಾರ ಮಾಡ್ತಾರೇ ಇರ್ತಾರೆ. ಯಾಕೆ ದೈತ್ಯರ ಹಾವಳಿ ಆಗದಂತೆ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಭಗವಂತ ವಾಯುದೇವ ಸಮಯ ಈಗ ನೋಡಿ ಈ ಕಡೆಗೆ ಹೋಯಿಸೋಣ, ಆಮೇಲೆ ಇನ್ಯಾವ ತಿರುತ್ತಾ ಇದ್ದವರು ಮೈಸೂರಿನೊಳಗೆ ಈಗ ಈ ಪೊಲೀಸ್ ವ್ಯಾನ್ ತಿರುತ್ತಾರೆ, ಒಂದೊಂದರಿಗೂ ಒಂದೊಂದು ಹೆಸರಿಟ್ಟಿರ್ತಾರೆ ಅದಕ್ಕೆ. ಹಾಗೆ ಇವರು ಬರೇ ಸುಮ್ಮನೆ ತಿರುತ್ತಾರಷ್ಟೇ, ಭಗವಂತ ಹಾಗಲ್ಲ. ತಾನು ಎಲ್ಲ ಕಡೆಗೆ ತಿರುಗಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥವರಿಗೆ ದೇಹವ ಎಲ್ಲವನ್ನು ಸಿದ್ಧವಾಗಿಟ್ಟು ಎಲ್ಲನ್ನ ದೈತ್ಯರು ತಲೆ ಎತ್ತಲಿಕ್ಕೆ ಹೋಯ್ತು ಅಂದ್ರೆ ಅಲ್ಲೇ ಅವರನ್ನು ಬಡಿದು ತಾವು ಕೂಡಿಸ್ಬಿಡ್ತಾರೆ, ಕೂಡಿಸೇ ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ಕೊಡಲು ದೈತ್ಯರನ್ನು ಕೊಡಲು ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮದ ಪರಮಾತ್ಮನ ಸ್ವಾಧೀನ ಸ್ವಾಮಿ ಈ ದಿವಸ ಇವರೆಲ್ಲರೂ ನಿನ್ನ ದಿನಕ್ಕೆ ಒಪ್ಪಿಸಿದ್ದೇನೆ, ಅವನ್ನೇ ನಿನ್ನ ಕಷ್ಟದೊಳಗೆ ಇಟ್ಕೋ ಅಂತ ದೇವರನ್ನು ಪ್ರಾರ್ಥನೆ ಮಾಡಿದ್ರು. ತತ್ವಾಭಿಮಾನಿ ದೈತ್ಯರೆಲ್ಲರನ್ನು ಅವರ ಹಾವಳಿ ಭಾಳ ಆಗಿದಂಗೆ ಅವರ ಕಾತ ತಕ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಹ್ಯಾಗೂ ನೀವು ಸಂಚಾರ ಮಾಡ್ತಾ ಇದ್ದೀ, ಈಗ ನಿನ್ನ ದಿನಕ್ಕೆ ಒಪ್ಪಿಸಿದ್ದೇನೆ, ನೀನು ಅವನ್ನ ನಿನ್ನ ಕಷ್ಟದೊಳಗೆ ಇಟ್ಕೋ ಅಂತ ಪ್ರಾರ್ಥನೆ ಮಾಡಿ ಬೆಳಗಾದ್ರು ಅದಕ್ಕೆ ದೈತ್ಯಕಾರ ಸಂಸ್ಥೆಯನ್ನು ಹಿಡಿದ ಜಗನ್ನಾಥ ದಾಸರು. ಇಂತಿಂತಹ ತತ್ವದಲ್ಲಿ ನಿಂತಿಂತಹ ಇಂದ್ರಿಯದಲ್ಲಿ ಇಂತಿಂತಹ ತತ್ವಾಭಿಮಾನ ದೈತ್ಯ ಇದ್ದಾನೆ ಅಂತ ದೈತ್ಯಕಾರ ಸಂಸ್ಥೆ ಹೇಳ್ತೇನೆ. ಅದನ್ನ ಕೇಳಬೇಕಾಗಿತ್ತು ಅಂದ್ರೆ ಈಗ ನಮ್ಮ ಶತ್ರುವನ್ನು ಹಿಡ್ಕೊಡ್ಬೇಕಾದ್ರೆ ಅವನು ಇರೋ ಜಾಗ ಗೊತ್ತಿರುತ್ತೆ. ಜಾಗ ಗೊತ್ತಿದ್ರೆ ನಾವು ಹಿಡುವಾದ್ರೂ ಕೊಡ್ಬೋದು, ಇನ್ನೊಪ್ಪ ಇಂತ ಕರಿಗಿದ್ದಾನೆ ಅಲ್ಲಿ ಹೋಗಿ ನೀ ಹಿಡ್ಕೋ ಹೇಳ್ಬಿಟ್ಟು ಸಾಕು, ಪೊಲೀಸ್ನವ್ರು ಹೇಳ್ಬಿಡ್ತಾರೆ. ಆಗ ನಮಗೂ ಗೊತ್ತೆ ಇಂತಿಂತ ಇಂದ್ರಿಯದಲ್ಲಿ ಇಂತಿಂತ ದೈತ್ಯ ಇದ್ದಾನೆ ಅಂತ ಹೇಳಿದ್ದಾರೆ. ಆ ದೈತ್ಯನನ್ನ ಸ್ವಾಮಿ ಈ ದಿವಸ ನಿನ್ನ ದಿನಕ್ಕೆ ಒಪ್ಪಿಸಿದ್ದೇನೆ ಅಂದಾಗ ದೇವರು ಅವತ್ತೊಂದು ದಿವಸ ಕಟ್ಟಡಗಳು ಇಟ್ಕೊಂಡ್ಬಿಡ್ತಾನೆ, ಶಿಕ್ಷಣ ಮಾಡ್ತಾನೆ ಅವರಿಗೆ. ಮತ್ತೆ ಬಿಟ್ಬಿಡ್ತಾನೆ ದೇವರು ಅವ್ರನ್ನ. ಏನ್ ಯಾಕೆ ಈಗ ಪೊಲೀಸ್ನವ್ರು ಅದ ಈಗ ನಾವು ಕಷ್ಟಪಟ್ಟು ಹಿಡ್ಕೊಟ್ರೆ ಅವ್ರು ಒಂದು ಲಕ್ಷ ಎರಡು ಲಕ್ಷ ಕೊಟ್ರೆ ಕೈ ಬಿಟ್ಬಿಡ್ತಾರೆ. ಹಾಗೆ ಇಲ್ಲೂ ಭ್ರಷ್ಟಾಚಾರ ಉಂಟೆ. ಹಾಗಾದ್ರೆ ದಿನ ಯಾಕೆ ಬಿಡ್ತಾನೆ ದೇವರು ಅಂದ್ರೆ ಹಾಗಲ್ಲ, ಪ್ರತಿನಿತ್ಯವೂ ದೈತ್ಯರಿಗೆ ಶಿಕ್ಷೆ ಮಾಡಿಸಿದ ಪುಣ್ಯ ನಮಗೆ ಕೊಡಬೇಕು ಅಂತ. ಪ್ರತಿನಿತ್ಯವೂ ಆ ದೈತ್ಯರ ಶಿಕ್ಷೆ ಅಂತಕ್ಕಂತಹದ್ದೇನೆ ಅದು ಪುಣ್ಯ ನಮಗೆ ಕೊಡಬೇಕು ಎಂಬ ಉದ್ದೇಶವಾಗಿ ಪ್ರತಿನಿತ್ಯವೂ ನಾವು ಹಿಡ್ಕೊಟ್ಟ ಹಾಗೆಲ್ಲ ತನ್ನ ತಿಳ್ಕೊತಾನೆ ಶಿಕ್ಷೆ ಮಾಡ್ತೇನೆ ಮತ್ತೆ ಬಿಡ್ತೇನೆ ಮತ್ತೆ ಮಾರನೇ ದಿವಸ ಮತ್ತೆ ದೈತ್ಯರ ಶಿಕ್ಷೆ ಮಾಡಿಸ್ತ ಪುಣ್ಯ ನಮಗೆ ಕೊಡಬೇಕು ಅಂತ ದೇವರು ಬಿಡ್ತಾನೆ ಹೊರತು ಅಲ್ಲೇನು ಯಾವ ವಿಧವಾಗಿರ್ತಕ್ಕಂಥ ಭ್ರಷ್ಟಾಚಾರ ಆದರೂ ಅವೆಲ್ಲ ಏನಿಲ್ಲ ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ವಿತಕನಾಗಿದ್ದೆಲ್ಲ ಜೀವರ ಜತನ ಮಾಡುವ ಗೋಸುಗ ಜಗತ್ಪತಿಗೆ ಏನಾದರೂ ಪ್ರಯೋಜನ ಅಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ದೇವರಿಗೇನಾದರೂ ಪ್ರಯೋಜನದೇನು? ಇಲ್ಲಿ ಈಗ ಪೊಲೀಸ್ನವರು ಮಾಡ್ತಾರೆ, ಬಿ ಎಸ್ ಎಫ್ನವರು ಇದು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಯಾತಕ್ಕೋಸ್ಕರವಾಗಿ ಎಲ್ಲರೂ ಮಾಡುವುದು? ಹೊಟ್ಟೆಗಾಗಿ, ಕೇಳು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಹೇಳಿದಾಗೆ ಸಂಬಳ ಬೇಕು, ಸಂಬಳಕ್ಕೋಸ್ಕರ ಜೀವನಕ್ಕೋಸ್ಕರವಾಗಿ ಮಾಡ್ತಾರೆ. ಹಾಗೆ ಇಷ್ಟೆಲ್ಲ ದೇವರು ಮಾಡ್ತಾ ಇದ್ದಾರೆ, ಆದ್ರಿಗೂ ಏನಾದರೂ ಪ್ರಯೋಜನವದೇನು? ಏನು ಪ್ರಯೋಜನವಿಲ್ಲ. ಪ್ರಯೋಜನ ಇದ್ದೇ ಹೋದ್ರು ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ? ಪ್ರಯೋಜನ ಮನುದ್ದಿಸ್ಯ ನಾವು ಲೋಕ ಒತ್ತು ಲೀಲಾ ಕೈಯುವಲ್ಲಿ ಆತಿಗಿದ್ದ ಆಟ ಅನ್ಬಿಟ್ಟು ಪರಮಾತ್ಮನಿಗೆ ಜೀವ ಅಲ್ಲರಿ ಏನು ಆಟ ರೀ? ವ್ಯಕ್ತಿಯು ಚಿನ್ನಾಟ ಇಲ್ಲಿಗೆ ಪ್ರಾಣ ಸಂಕ ಅಂಬಾಗೆ ತನಗೆ ಆಟ ಅಂತ ಅಂದ್ಕೊಂಡು ನಮ್ಮನ್ನು ಸಂಸಾರಕ್ಕೆ ಸಿಗಿ ಹಾಕ್ತಾ ಇದ್ದಾರಲ್ಲ, ಇದು ನ್ಯಾಯವೇ ಪರಮಾತ್ಮ? ಹಾಗೆ ಆತ್ಯಾರು ಸುಪ್ರೀಮ್ ಅಥಾರಿಟಿ, ಆತನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆತನ ಮೇಲೆ ಇನ್ನೊಬ್ಬರು ಇಲ್ಲೇ ಇಲ್ಲ ಅಂದ ಮೇಲೆ ಇದು ನ್ಯಾಯವೇ ಪರಮಾತ್ಮಂದು ಅಂತಂದ್ರೆ ನ್ಯಾಯ ಅಂದು ಯಾತಕ್ಕೋಸ್ಕರವಾಗಿ ನಾವು ಏನ್ ಹೇಳಿದ್ದಾನೆ? ಎಲ್ಲ ನನ್ನ ಮೇಲೆ ಹಾಕಪ್ಪ, ನಾನು ನಿನ್ನ ನೋಡ್ತಿರ್ತೀನಿ, ನಾನು ನಿನ್ನ ಮೇಲೆ ಹಾಕೋದು ನೀ ಕೆಟ್ಟಿ ಅಷ್ಟೇ, ನಾಳೆ ಎಲ್ಲ ನನ್ನ ಮೇಲೆ ಹಾಕು, ಭಾರ ಹಾಕು, ನೀನು ಅಮೃತ ಮುಸ್ತಿಂತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ ದೇವತೆಗಳು, ಬೆಟ್ಟ ಬೆನ್ನಿಲಿ ಹೊಲಿಸಿದವರುಗಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರನಿಗೆ ಸುದೇ ನುಣಿಸಿದ ಮುರಿದ ನೈತನು. ಮಂದರ ಪರ್ವತ ತಂದರು ಬೆನ್ನಲ್ಲಿ ಇಟ್ಟುಬಿಟ್ಟು ಬರೇ ಇಡೋದಲ್ಲ ಚೆನ್ನಾಗಿ ಕಡಿದು ಕಡಿಯೋವಾಗ ಎಷ್ಟು ಯಾತನೆ ಆಯ್ತು ನಮ್ಮ ಸ್ವಾಮಿಗಂದ್ರೆ ಮೇನೆ ಕಂಡು ಏನೋ ತಿನ್ಬಿಟ್ಟು ಸುಖಾಯ್ತಾರೆ ಸ್ವಾಮಿ. ಅತಿ ಹಿಂಸೆಯನ್ನು ನಮ್ಮ ನವಿಯಾದ ಕೆರ್ಕೊಂಡ್ರೆ ಎಷ್ಟು ಆನಂದವೋ ಅಷ್ಟು ಆನಂದವಾಯ್ತು ಭಕ್ತರಿಗೋಸ್ಕರವಾಗಿ. ಆಮೇಲೆ ಭಾರ ಹಾಕಿದ್ದ ಕೊನೆಗೆ ಏನು ನಿಂತ ದೇವತೆಗಳಿಗೆ ಅಮೃತವನ್ನೇ ಕೊಟ್ಟ. ನಾವು ಹಾಗೆ ಎಲ್ಲ ಭಾರ ನನ್ನ ಮೇಲೆ ಹಾಕುವ, ನಾನು ನಿನ್ನ ಯೋಗಕ್ಷೇಮವನ್ನು ಚಿಂತೆಯಂತೋ ಮಾಂ ಯೋಜನ ಪರಿಯು ದೇಶಾಂ ನಿತ್ಯಾನುಯುಕ್ತ ಬೆಳಗ್ಗೆ ಎದ್ದ ರಾತ್ರಿ ಮಲಗೋದೊಳಗ ನಿಮ್ಗೆ ಏನೇನ್ ಬೇಕು ಅದೆಲ್ಲ ಜವಾಬ್ದಾರಿ ನಾನು ಹೊರತೀನ ಅಂತ ತಿಳ್ಕೊಂಡು ಹೇಳ್ತಾನೆ. ನಾವು ಅವನ್ ನಂಬಲಿಕ್ಕೆ ಸಿಕ್ತಿರಲಿಲ್ಲ, ಅವನ ಮೇಲೆ ಭಾರ ಹಾಕಲಿಕ್ಕೆ ಕೂಸಿದ್ದಿರಲಿಲ್ಲ. ದೇವರೇನ್ ಮಾಡ್ತಾನೆ? ನಾವು ಮಾಡಿದ ಏನೋ ಒಂದು ಕೈ ಹಾಕು ಸೇರಿಸ್ತಾನೆ ಅಂತ ಹೊತ್ತು ನಮ್ಮನ್ನು ತಂದಿದ್ದಾನೆ, ರಕ್ಷಣೆ ಮಾಡ್ತಾನೆ. ರಕ್ಷಕಿ ದೇವ ವಿಶ್ವಾಸ ತದೀಯೋ ನಮಗಲ್ಲ, ವೇದಶಾಸ್ತ್ರ ಅಧ್ಯಯನ ಮಾಡಿ ಸರ್ವಸಂಗ ತ್ಯಾಗ ಮಾಡಿರ್ತಕ್ಕಂಥವ್ರಿಗೆ ಈ ಭಾವನೆ ಬರ್ತಾ ಇಲ್ಲ ಅಂದ್ಮೇಲೆ ನಮ್ಮ ಪಾಡಲಿ ನಾವೇನ್ ಕೇಳ ಸ್ವಾಮಿ ಈ ಭಾವನೆ ಎಲ್ಲರೂ ಏನನ್ನ ಅನ್ಕೊಳ್ಳಿ, ನನಗೆ ಈ ಭಾವನೆಯನ್ನು ಕೊಟ್ಟು ನನ್ನ ಉದ್ಧಾರ ಮಾಡುವಂತ ದೇವರನ್ನು ಕೇಳ್ಕೋಬೇಕು. ಏ ಅವರಿಗೆ ಇಲ್ಲ ಇವರಿಗೆಲ್ಲ ನಮಗ್ಯಾಕೆ ಇದೆಲ್ಲ ನಮ್ಮ ಸಾಧನೆ ಅಲ್ಲ ಅನ್ಕೋಬಾರ್ದು, ನಮ್ಮ ಸಾಧನೆ ಅಲ್ಲ ಅನ್ಕೊಳ್ಳೇಬಾರ್ದು, ಇದೆಲ್ಲ ನಮ್ಮ ಸಾಧನೆಯೇ. ಈ ರೀತಿಯಾಗಿರ್ತಕ್ಕ ಅದನ್ನು ತಿಳಿಸುವುದಕ್ಕೋಸ್ಕರವಾಗಿ ಪರಮಾತ್ಮನ ಅನೇಕ ಮಹಿಮೆಗಳನ್ನು ಹೇಳ್ತಾರೆ. ಇನ್ನು ಪರಮಾತ್ಮನ ಸರ್ವೋತ್ತಮತ್ವ ಅಂದ್ರೆ ವಾಚ್ಯಾರ್ಥದಿಂದ ಮಾಡೋದು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಅಲ್ಲ, ಸರ್ವೋತ್ತಮತ್ವ ಸರ್ವ ಅಂದ್ರೆ ಯಾರು? ಈ ಜಗತ್ತಿನೊಳಗೆ ಎಲ್ಲಾರ ಹೆಸರು ಹೇಳ್ಕೊತ ಉತ್ತಮ ಅಂತ ಅಂದಿರ್ತೀನಿ. ಈ ಬೆಂಗಳೂರಿನ ಮೇಯರು ಅವರು ಪ್ರಥಮ ಪ್ರಜೆ ಅಂತ. ಹಾಗಾದ್ರೆ ಬೆಂಗಳೂರಿನ ಎಷ್ಟು ಲಕ್ಷ ಜನ ಇದ್ದಾರೆ ಅಷ್ಟು ಜನಗಳು ಹೇಳ್ಕೋತ ಅವರೆಲ್ಲರಿಗೂ ಉತ್ತಮ ಅಂತ ನಾವು ಯಾರನ್ನ ಹೇಳ್ತೇವೆ? ಇಲ್ಲ. ಮತ್ ಯಾರಿಗಿಂತ ಉತ್ತಮ? ಬೆಂಗಳೂರೆಲ್ಲ ಅನೇಕ ಡ್ಯೂಟಿ ವಾರ್ಡ್ ಮಾಡ್ತಾನೆ, ವಾರ್ಡ್ ಮಾಡಿಬಿಟ್ಟು ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ನಡೆಸ್ತಾರೆ. ಆ ಚುನಾಯಿತ ಪ್ರತಿನಿಧಿಗಳು ಎಷ್ಟೇನು ಇರ್ತಾರೆ ಅವರು ಅವರೆಲ್ಲ ಸೇರಿಸಿ ಒಪ್ಪಂದ ಆರಿಸ್ತಾರೆ. ಆಗ ನಾವೇ ಹೇಳ್ತೀವಿ ಎಲ್ಲಾ ಜನಗಳಿಗಿಂತಲೂ ಚುನಾಯಿತ ಪ್ರತಿನಿಧಿಗಳು ಆಯಾ ವಾರ್ಡ್ನಿಂದ ಅವರು ಶ್ರೇಷ್ಠ, ಅವರೆಲ್ಲರಿಗಿಂತಲೂ ಮೇಯರ್ ಶ್ರೇಷ್ಠ. ಹಾಗೆ ನಾವು ಒಪ್ತೇನೆ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರೆಲ್ಲರಿಗಿಂತಲೂ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ. ಹೌದು, ಎಷ್ಟು ಜನ ಅಂತ ನಾವು ಚಿಂತನೆ ಮಾಡಬಹುದು? 24 ಸಾಕು, 24 ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಭೂಮಿಗಿಂತಲೂ ನೀರು ಶ್ರೇಷ್ಠ, ನೀರಿಗಿಂತಲೂ ಅಗ್ನಿ ಶ್ರೇಷ್ಠ. ಅಗ್ನಿಗಿಂತ ಯಾಕೆ? ಅಗ್ನಿಯಿಂದ ನೀರು ಹುಟ್ಟಿದೆ. ಆದ್ದರಿಂದ ಆಕಾಶ ವಾಯು ವಾಯೋರಗ್ನಿ ಅಗ್ನೇರಾಪ ಅರ್ಧ ಪೃಥ್ವಿ ಅಂತ ಏನು ವೇದ ಹೇಳ್ತಾರೆ. ಈ ರೀತಿಯಾಗಿ ಚಿಂತನೆ ಮಾಡ್ತಾ 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 ಇವರಿಗಿಂತಲೂ ಅವರು ಈ ರೀತಿಯಾಗಿ 24 ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಪರಮಾತ್ಮನ ತತ್ವದಲ್ಲಿ ಚಿಂತನೆ ಮಾಡ್ತಾ ಪರಮಾತ್ಮನ ಸರ್ವೋತ್ತಮತ್ವ. ಹೌದು, ಹೊರಗಾಯ್ತು, ಒಳಗೆ ಒಳಗೆ ಅವನಿದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಒಳಗಿಟ್ಟು ಏನ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಇಂದಿರಾದ ಶಕ್ತಿ ಮೊದಲಾದೊಂದಿಕ ದಶರೂಪದಿಂದಲೇ ಬೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕರು ಸುಂದರ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹಗಳು ತಾನೊಂದ ರಕ್ಷಣ ಮಗಳದರೆ ಪರಮಾತ್ಮನ ಪರಮಾತ್ಮನಾಗಿಪ್ಪ. ನೋಡಿ, ನಾವು ಇಂದಿರಾಪತಿ ಆಗಿರ್ತಕ್ಕಂತಹ ಪರಮಾತ್ಮ ಶಕ್ತಿ ಪ್ರತಿಷ್ಠಾ ಸಂಯುಕ್ತ ಸ್ಫೂರ್ತಿ ಪ್ರವೃತ್ತಿ ರೇವಚ ಕಲಾ ವಿದ್ಯಾ ಮತ್ತೆ ನೀತಿ ಮಾಯಾ ಕಾಲೋಹಿ ಪುರುಷ. ಇವು 12 ಭಗವಂತನ ರೂಪಗಳು. ಅದರಲ್ಲಿ 11 ಭಗವಂತನ ಸ್ತ್ರೀ ರೂಪಗಳು, 12 ಪುರುಷ ರೂಪ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅವು ಎಲ್ಲಿದ್ದಾವೆ? ನಮ್ಮ ದೇಹದಲ್ಲಿ ಹೃದಯ, ಇದು ತತ್ವನ್ಯಾಸದಲ್ಲಿ ಇವತ್ತು ಈ ಚಿಂತನೆ ಇರ್ತಕ್ಕಂಥದ್ದು. ನಮ್ಮ ಹೃದಯದಲ್ಲಿ ಮಾಲಾಕಾರವಾಗಿ 12 ಭಗವದ್ ರೂಪಗಳು, ಶಕ್ತಿ ಪ್ರತಿಷ್ಠಾ ಸಂಯುಕ್ತ ಸ್ಫೂರ್ತಿ ಪ್ರವೃತ್ತಿ ರೇವಚ ಕಲಾ ವಿದ್ಯಾ ಮತಿ ನಿಯತಿ ಮಾಯಾ ತಾಲೂಕಿ ಪುರುಷ. ಈ 12 ರೂಪಗಳು, 11 ಸ್ತ್ರೀ ರೂಪಗಳು ಭಗವಂತನು. ಇಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ನೀನು ನಮ್ಮ ಒಂದೊಂದು ಇಂದ್ರಿಯ, ಈಗ ನಮ್ಮನೆ ಈಗ ಮನೆಗಳು ಹೇಗೆ ಮಾಡಿದ್ದಾರೆ ಅಂದ್ರೆ ಸ್ವಿಚ್ ಎಲ್ಲ ಒಂದ್ ಕರಿಗೆ ಇಟ್ಬಿಟ್ಟಿದ್ದಾರೆ, ಒಂದೇ ಕರಿ ಇಟ್ಬಿಟ್ಟಿದ್ದಾರೆ. ಎಲ್ಲ ಒಂದ್ ಕರಿ, ಇಲ್ಲಿ ಲೈಟ್ ಹಾಕ್ಬೇಕಾದ್ರೆ ಅಲ್ಲೆಲ್ಲೋ ಸ್ವಿಚ್ ಒತ್ತಬೇಕು ನಾವು. ಅಲ್ಲಿ ಸ್ವಿಚ್ ಒತ್ತಿದ್ರೆ ಇಲ್ಲಿ ಲೈಟ್ ಹತ್ತದೆ, ಅಲ್ಲಿ ಸ್ವಿಚ್ ಆಫ್ ಮಾಡಿದ್ರೆ ಇಲ್ಲಿ ಲೈಟ್ ಆಗೋಗ್ತೀವಿ. ಹಾಗೆ ನಂಬು ಹೋಗ್ತೇನೆ. ಇಡೀ ನಮ್ಮ ದೇಹದ ವ್ಯಾಪಾರಗಳೆಲ್ಲೂ ಅನುಕೂಲ ಈ 12 ರೂಪಗಳಿಂದ ತಾನು ನಿಯಂತ್ರಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾನೆ. ಶಕ್ತಿ ಅಂತಕ್ಕಂತಹ ರೂಪದಿಂದ ಗರುಡ ಇಂದ್ರಾದಿಗಳ ಮೂಲಕವಾಗಿ ನಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾನೆ. ನಾವಂತಿ ನನ್ನ ಮನಸ್ಸು ವೇದಿಸ್ಬೇ ಮನಸ್ಸು ನಾನು ಮಾಡಿದ್ರೆ ಬೇಕಾದ ಮಾಡಬಲ್ಲಿ ಅಂತ ಹೇಳ್ತೀವಲ್ಲ, ಏನ್ ಮಾಡ್ತೀವಿ ನನ್ನ ಬರಿ ಅವ್ರು ಹೇಳ್ಕೊಂಡು ಹೋದ್ರೆ ಉಂಟು, ಇಲ್ಲದ ಹೋದ್ರೆ ಇಲ್ಲೇ ಇಲ್ಲ. ಅದಕ್ಕೆ ನೈನಂ ಮನೋವಿಷದ ಬಾಬುತ ಚಕ್ಷುರಾತ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಗರುಡ ವೃದ್ಧ ಇಂದ್ರಾದಿ ದೇವತೆಗಳ ಮೂಲಕವಾಗಿ ತಾನು ಶಕ್ತಿ ಅಂತಕ್ಕಂಥ ರೂಪದಿಂದ ನಮ್ಮ ಮನಸ್ಸಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ಸ್ವಿಚ್ ಅಲ್ಲದೆ ಇನ್ನ ಪ್ರತಿಷ್ಠ ಅಂತಕ್ಕಂತಹ ರೂಪದಿಂದ ಚಂದ್ರನ ಮೂಲಕವಾಗಿ ನಮ್ಮ ಕಿವಿಯನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅಲ್ಲಿಂದ ಕಂಟ್ರೋಲ್ ಆಗ್ತಾ ಇದೆ ಕಿವಿ ಅಂತಕ್ಕಂಥದ್ದು. ಇನ್ನ ಸಂಯುಕ್ತ ಅಂತಕ್ಕಂತಹ ರೂಪದಿಂದ ಸೂರ್ಯನ ಮೂಲಕವಾಗಿ ನಮ್ಮ ಕಣ್ಣನ್ನು ನಿಯಂತ್ರಿಸ್ತಾ ಇದ್ದಾನೆ. ಕಣ್ಣು ನೋಡಬೇಕಾದ್ರೆ, ಕಣ್ಣು ಎಲ್ಲನ್ನು ಹೋಗ್ಬೇಕಾದ್ರೆ ನನ್ನ ಅಧೀನವಿಲ್ಲ, ನೈನ ಮನೋಹಿತವಾಗುತ್ತೆ ಚಕ್ಷುರಾತ್ಮ ಅಂತ ಹೇಳಿದ ಏಕಾಶಸ್ಕಂದಲ್ಲಿ. ನನ್ನ ಕಣ್ಣು ಎಲ್ಲಿ ಹೋಗ್ತೇಂಬ ನನ್ನ ಅಧೀನವಿಲ್ಲ, ನನ್ನ ವಾಕ್ಯೇನು ಹೇಳ್ತೇಂಬ ಅಧೀನವಿಲ್ಲ, ನನ್ನ ಮನಸ್ಸು ಎಲ್ಲಿ ಹೋಗ್ತೇಂಬ ನಮ್ಮ ಅಧೀನವಿಲ್ಲ. ಎಳ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ ನೀವು. ಹಾಗೆ ಅದಕ್ಕೆ ಬೇರೆ ಕೆಲಸವಿದೆ, ಎಲ್ಲದರಲ್ಲಿ ಎಳ್ಕೊಂಡು ಹೋಗ್ತಾರಲ್ಲ, ಯಾಕೆ ಅಂದ್ರೆ ನಮ್ಮ ವಾಸನ ಹಿಂದಿನ ಜನ್ಮದ ವಾಸನ ನಿಮಿತ್ತ ಮಾಡಿಕೊಂಡು ಆ ಇಂದ್ರಿಯನ್ನು ಎಳ್ಕೊಂಡು ಹೋಗಿ ಆ ವಾಸನ ಕಲಿತಾ ಇದ್ದಾನೆ. ಏನ್ ದೇವರು ನಮಗೋಸ್ಕರವಾಗಿ ಜನ್ಮಾಂತರದಲ್ಲಿ ಅಪೇಕ್ಷೆ ಮಾಡಿಬಿಡ್ತೀವಿ ನಾವು, ಮುಗಿದೋಯ್ತು ಅಪೇಕ್ಷೆ ಮಾಡಿದ್ದನ್ನ ಕಲಿಯೋದಕ್ಕೋಸ್ಕರವಾಗಿ ಎಷ್ಟು ರೂಪ ತಗೊಂಡು ಈ ದೇಹವನ್ನು ಕೊಟ್ಟು ಇಷ್ಟು ಮಾಡಿದ ಪ್ರಭುವಿಗೆ ಒಂದು ಥ್ಯಾಂಕ್ಸ್ ಹೇಳೋನು. ಒಂದು ದಿವಸ ಏನಾದ್ರೂ 2 ದಿವಸ ಒಂದು ಸಮಾರಂಭ ಆದ್ರೆ ಎಲ್ಲರಿಗೂ ಜಾಡ ಮಾಡಿದ್ರು ಥ್ಯಾಂಕ್ಸ್ ಹೇಳ್ಬಿಡ್ತೀವಿ ಮುಗಿದೋಯ್ತು. ಆದ್ರೆ ದೇವರಿಗೆ ಒಮ್ಮೆ ಆದ್ರೆ ಅಯ್ಯೋ ಅಯ್ಯೋ ನಾವು ದೇವರಿಗೆ ಬೇಕಾದ ಮಾಡಿದ್ದೇವ್ರಿ ಅಂತ ಹೇಳ್ತೀವಿ. ಯಾಕೆ? ಭಗವಂತನ ಅರ್ಥ. ಅದಕ್ಕೆ ಅಂದ್ರೆ ವಿಜಯದಾಸರು ಎಲ್ಲಾನು ಬಲ್ಲೆ ನಂಬುವರೆಲ್ಲ ಅವಗುಣ ಬಿಡಲಿಲ್ಲ ಸೊಲ್ಲು ಸೊಲ್ಲಿಗ ಹರಿ ಕಥೆಯನ್ನು ಪೇರುತ್ತಾ ಅಲ್ಲದ ಕರ್ಮವನ್ನು ಆಚರಿಸುವವರೆಲ್ಲ ಎಲ್ಲಾನು ಬಲ್ಲೆ ನಂಬುವರಲ್ಲ ಅಂತ ವಿಜಯದಾಸರು. ಅದಕ್ಕೆ ದಾಸನ ಕಂಡ್ರೆ ಬಹಳ ಜಿಹಾಸಿ, ಮೊದಲಿಂದಲೂ ಅಷ್ಟೇ ದಾಸರು ಅಂದ್ರೆ ಅವನು ದೂರ ಇಟ್ಟು ಯಾಕೆ ಅವರೆಲ್ಲ ಇದ್ದಿದ್ದಾಗಿ ಹೇಳ್ತಾರೆ. ಆದ್ದರಿಂದ ಅದರ ಮೊದಲಿಂದಲೂ ದಾಸರ ಮೇಲೆ ಒಂದು ಇದ್ದಿದ್ದೆ. ಅದಕ್ಕೆ ದಾಸ ಯಾಕೆ ಕಂಡದ್ ಕಂಡಂತ ಹೇಳ್ಬಿಡ್ತಾರೆ ಅವರು. ಅವ್ರು ಯಾರು ಭಯ ಜೀವನಕ್ಕೆ ಇನ್ನೊಬ್ಬರನ್ನು ಆಶ್ರಯ ಮಾಡಬೇಕಾಗಿಲ್ಲ, ಇನ್ನೊಬ್ಬರು ಹೊಗಳಬೇಕು ಎಂಬಾಗಿಲ್ಲ, ಅವರ ಪ್ರಶಸ್ತಿಗಳು ಬೇಕಿಲ್ಲ. ಆರು ಒಲಿದರೇನು ನಮಗೆ, ನಾರು ಮುರಿದರೇನು ಅಂಥವರಿಂದಲೇ ಭಗವಂತ ತತ್ವ ಹೊರಗೆ ಬರಬೇಕಷ್ಟು ಹೊತ್ತು ಇನ್ನೊಬ್ಬರ ಮರ್ಜಿಗೆ ಒಳಗಾಗಿರ್ತಕ್ಕಂಥವನಿಗೆ ಭಗವಂತ ತತ್ವ ಬರುವುದೇ ಇಲ್ಲ. ಯಾಕೆ ಅವನು ಆ ಮನುಷ್ಯನ ಆಶ್ರಯಿಸ್ತಿರ್ತಾನು ಭಗವಂತನ. ಅದಕ್ಕೋಸ್ಕರವಾಗಿ ಈ ರೀತಿ ಸಂಯುಕ್ತ ಇನ್ನ ಸ್ಫೂರ್ತಿ ಅಂತಕ್ಕಂಥ ರೂಪದಿಂದ ಅಹಂಕಾರಿಕ ಪ್ರಾಣದೇವರ ಮೂಲಕವಾಗಿ ನಮ್ಮ ಚರ್ಮದ ವ್ಯಾಪಾರವನ್ನು ನಿಯಂತ್ರಿಸ್ತಾ ಇದ್ದಾರೆ. ಚರ್ಮ ಸ್ಪರ್ಶ ಯಾರು ನಮ್ಮ ಅಧೀನವಿಲ್ಲ, ಅವರು ಭಗವದ್ ಅಧೀನ. ನಿನ್ನ ಪ್ರಕೃತಿ ಅಂತಕ್ಕಂತಹ ರೂಪದಿಂದ ವರುಣನ ಮೂಲಕವಾಗಿ ನಮ್ಮ ನಾದಿಗೆ ವ್ಯಾಪಾರ ನಿಯಂತ್ರಿಸ್ತಾ ಇದ್ದಾನೆ. ಅಲ್ಲಿ ಸ್ವೀಕಾರ ಮಾಡಿದ್ರೆ ಉಂಟು, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ಕಳ ಅಂತಕ್ಕಂತಹ ರೂಪದಿಂದ ಅಶ್ವಿನಿ ದೇವತೆಯ ಮೂಲಕವಾಗಿ ನಮ್ಮ ಮೂಗಿನ ವ್ಯಾಪಾರ ಇರ್ತಾನೆ. ಶ್ವಾಸೋಚ್ಛ್ವಾಸಾದಿಗಳು, ಗಂಧ ಗ್ರಹಣಾದಿಗಳು ಇಲ್ಲೆಲ್ಲೂ ಅವನು ಮಾಡಿದರೆ ಉಂಟು, ಇಲ್ಲೋದಿಲ್ಲ. ಇನ್ನ ವಿದ್ಯಾ ಅಂತಕ್ಕಂತಹ ರೂಪದಿಂದ ಅಗ್ನಿಯ ಮೂಲಕವಾಗಿ ನಮ್ಮ ಬಾಹ್ಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇನ್ನ ಮತಿ ಅಂತಕ್ಕಂತಹ ರೂಪದಿಂದ ದಕ್ಷ ಪ್ರಜಾಪತಿಯ ಮೂಲಕವಾಗಿ ನಮ್ಮ ಪಾಣಿ ಕೈಗಳ ವ್ಯಾಪಾರವನ್ನು ಮಾಡಿ, ಕೈ ಎತ್ತಬೇಕಾದ್ರೆ ಅವನ ಅಧೀನ, ಅವನ ಎತ್ತಿದ್ರು ಉಂಟು, ಕೈ ಇಲ್ಲದೆ ಹೋದಿಲ್ಲ. ಕೈ ಮ್ಯಾಲೆ ಕೆತ್ತಿ ಕೈ ಕೆಳಗಿಳಿಯಕ್ಕೆ ನಮ್ಮ ಅಧೀನವಿಲ್ಲ. ಬ್ರಹ್ಮದೇವರು ಹೇಳ್ತಾನೆ, ಸ್ವಾಮಿ ನಾನು ಒಳಗೆ ತಗೊಂಡು ಉಸಿರು ಹೊರಬಿಡಕ್ಕೆ ನನ್ನ ಅಧೀನವಿಲ್ಲ, ನೀನು ಬಿಟ್ಟರೆ ಉಂಟು. ಇಲ್ಲದೆ ಕೊಚಿದಪ್ಪಿ ಕದಾಚಿದಪ್ಪಿ ಸ್ವಾತಂತ್ರ್ಯ ಮಮ ನಾಸ್ತಿ ಅಂತಾರೆ ಬ್ರಹ್ಮದೇವರು. ಆದ್ರೆ ನಾವು ಅಂತ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಾನೆ, ನಮಗೆ ಕೊಟ್ಟು ಬಿಟ್ಟು ಬಿಟ್ಟಾನೆ, ಕೊಟ್ಬಿಟ್ಟು ಮರ್ತು ಬಿಟ್ಟಾನೆ. ಅದಕ್ಕೋಸ್ಕರವಾಗಿ ಅವನು ಜ್ಞಾಪಿಸ್ಕೊಂಬೋದ್ರೊಳಗೆ ನಾವು ಸಾಧನೆ ಮಾಡ್ಕೊಂಡ್ಬಿಡ್ಬೇಕು ನೋಡಿ, ಎಷ್ಟು ಅನ್ಯಾಯ. ಪ್ರತ್ಯಕ್ಷ ಬ್ರಹ್ಮ ನಿರಾಕರಣ ಅಂತಾರೆ ಬೃಹದಾಂತಿಕ ಭಾಷೆಯಲ್ಲಿ ಆಚಾರ್ಯರು. ಬ್ರಹ್ಮ ನಿರಾಕರಣ ಅಂದ್ರೆ ನಾಸ್ತಿಕನಲ್ಲೋ ಈ ರೀತಿಯಾಗಿ ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿ ಪರಬ್ರಹ್ಮನ ಗುಣಗಳನ್ನು ನಿರಾಕರಣ ಏನ್ ಮಾಡ್ತಾರೆ, ಇದೇ ಪ್ರತ್ಯಕ್ಷ ಬ್ರಹ್ಮ ನಿರಾಕರಣ ಅಂತ ಹೇಳಿದ ಬೃಹದಾಂತಿಕ ಭಾಷೆಯಲ್ಲಿ ಆಚಾರ. ಅದಕ್ಕೋಸ್ಕರವಾಗಿ ಇನ್ನು ನೀತಿ ಅಂತಕ್ಕಂತಹ ರೂಪದಿಂದ ಜಯಂತನ ಮೂಲಕವಾಗಿ ನಮ್ಮ ಪಾದದ ವ್ಯಾಪಾರ ಮಾಡ್ತಾರೆ. ಕಾಲು ಎತ್ತಿಡಬೇಕಾದ್ರೆ ಒಂದು ಕೆಲಸಕ್ಕೆ ಅನಂತ ಜನರ ಸಹಾಯ ಅಂತ ಇರ್ತಾರೆ ವಿಜಯದಾಸ ಸುಲಾಜಿಯೊಳಗೆ. ನಾವು ಒಂದು ಇಂದ್ರಿಯ ಕೆಲಸ ಮಾಡಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈ ತಗೊಂಡು ಈ ರೇಡಿಯೋ ತಗೊಂಡ್ರಿ ನೀವು, ರೇಡಿಯೋ ತಗೊಂಡ್ಬಿಟ್ರೆ ಮೇಲೋದಕ್ಕೆ ಒಂದು ಖಾಲಿ ಡಬ್ಬ ಒಳಗಡೆ ಬಿಚ್ಚಿಬಿಟ್ರಿ, ಎಷ್ಟೆಷ್ಟು ಸಣ್ಣ ಸಣ್ಣ ಪಾತ್ರರು. ಒಂದು ಪಾತ್ರ ಏನಾದರೂ ಅದು ಸಾಲ್ಡ್ ಮಾಡಿ ಬಿಚ್ಚೋಯ್ತು ಅಂದ್ರೆ ರೇಡಿಯೋ ಬರುವುದೇ ಇಲ್ಲ ನೋಡ್ರಿ. ಒಂದು ಯಾವುದೇ ಎಲ್ಲ ಬೇಡ, ಯಾವುದೋ ಒಂದು ಸಣ್ಣದ ಸಾರ್ಡರ್ ಮಾಡಿರ್ತಾನೆ ಅಲ್ಲಿ, ಸಾರ್ಡರ್ ಮಾಡಿದ್ದೇನಾದ್ರು ಬಿಟ್ಕೊಂಡ್ಬಿಡ್ತಂದ್ರೆ ರೇಡಿಯೋ ಬರಲ್ಲ, ಟಿವಿ ಬರಲ್ಲ. ಹಾಗೆ ನಮಗೂ ಗೊತ್ತೇನೆ, ಒಂದು ಸಣ್ಣ ಡಬ್ಬಿಯೊಳಗೇನೆ ಅದು ಅಷ್ಟಿರೋ ಭಾಗ. ಈ ಅಗಾಧವಾದ ದೇಹದಲ್ಲಿ ಎಷ್ಟು ಇಂದ್ರಿಯಗಳನ್ನು ಇಟ್ಟಿದ್ದಾನೆ, ಎಷ್ಟು ಪಾತ್ರಗಳನ್ನು ಇಟ್ಟಿದ್ದಾನೆ ದೇವರು. ಅಷ್ಟು ಪಾತ್ರ ಸಾರ್ಡರ್ ಬಿಚ್ಚಿದ ಹಾಗೆ ತಾನು ಪ್ರತಿ ಕ್ಷಣವೂ ನಮಗೆ ಉಪಕಾರ ಮಾಡ್ತಾ ಇದ್ದಾನಲ್ಲ. ನಾವು ಏನು ಕೊಡುಗೊಟ್ಟಿದ್ದೇವರಿಗೆ ಅದಕ್ಕೆಂದ್ರೆ ಪಾಪದಾಸರ ಸ್ವಾಮಿ ನೀನು ಯಾರು ಮೆಚ್ಚಬೇಕೋ ನಮಗೆ ಅರ್ಥವಾಗ್ತಾ ಇಲ್ಲ.